வந்தே வந்தி பவமேந்திராதிவந்தாரகேந்திரை வக்தம் வியாப்தம் ஸ்வகுணகணதோ தேசதஃகாலதஸ்ய பூதாவத்யம் சுகசிதிமயைர்மங்களைர்யுக்தமங்கைஃ சானாத் சன்னோ விததததிகம் ப்ரஹ்மநாராயணாக்ஷம் பூஷாரத்னம் புவனவலயஸ்யாகிலாச்சரியரத்னம் லீலாரத்னம் ஜலதிதுஹிதுர்தேவதாமௌலிரத்னம் சிந்தாரத்னம் ஜகதி பஜதாம் சத்ஸரோஜர்ஜுரத்னம் கௌசல்யாயாலசது மமஹன்மண்டலே புத்ரரத்னம் ஆபாதமௌலிபர்யந்தம் குருநாமாக்ருதிம் ஸ்மரேத் தேன விக்னாஃ ப்ரணஶ்யந்தி சித்யந்தி ச மனோரதாஃ ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான்மணிக்ரீவ விமோசனம் சுக்ரீவாபயதம் சன்னகுக்ரசேன விபூதிதம் உக்ரவிக்ரஹஹந்தாரம் பக்தாபயகரக்ரஹம் ஸ்வநாமக்ரஹணாதேவ நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ಈ ಆಖ್ಯಾನ ಗ್ರಂಥದಲ್ಲಿ ಅಲ್ಲಲ್ಲಲ್ಲಿ ಬೇರೆ ಬೇರೆ ಪ್ರಕರಣದಲ್ಲಿ ಬಂದಿರತಕ್ಕಂಥ ಈ ಆಖ್ಯಾನದ ವೈಶಿಷ್ಟ್ಯ ಏನು, ಇದನ್ನ ಸ್ವೀಕಾರ ಮಾಡಿದವರಿಗೆ ಸಿಗುವಂತಹ ಫಲ ಏನು, ಅನಾದರ ಮಾಡಿದರೆ ಏನು ಅನಿಷ್ಟ ಆಗ್ತದೆ, ಇದನ್ನೆಲ್ಲ ನಿರೂಪಣೆ ಮಾಡಿ ಆಯಿತು. ಹಾಗೆ ಉದ್ದಕ್ಕೂ ಆಖ್ಯಾನದಲ್ಲಿ ಬೇರೆ ಬೇರೆ ಪ್ರಕರಣದಲ್ಲಿ ಬಂದಿರತಕ್ಕಂಥ ರಾಜರ ಮಹಿಮೆ ಏನು, ಅವರ ವೈಶಿಷ್ಟ್ಯ ಏನು ಅಂತನ್ನೋದನ್ನ ಇವತ್ತು ತಿಳಿಸ್ತಾ ಇದ್ದೆ. ಮೂರನೇ ಅಧ್ಯಾಯದಲ್ಲಿ ದಿವ್ಯವಾದ ಮಂತ್ರ ಪ್ರತಿಪಾದ್ಯತ್ವವನ್ನ ತಿಳಿಸಿದ್ದಾರೆ ವಾದಿರಾಜಗುರು ಸಾರ್ವಭೌಮರೇ. ವಿಪ್ರನ ಸ್ವಪ್ನದಲ್ಲಿ ತಾವೇ ಈ ರೀತಿಯಾದ ಒಂದು ಮಂತ್ರವನ್ನ ಜಪ ಮಾಡಬೇಕು, ಅದರಿಂದ ಇಂತಿಂಥ ಫಲ ಆಗ್ತದೆ ಅಂತ ಉಪದೇಶ ಮಾಡಿದ್ದಾರೆ. ಭಕ್ತರಿಗೋಸ್ಕರ ಉಪದೇಶ ಮಾಡಿದಂಥ ಮಂತ್ರ ಓಂ ಶ್ರೀಕಾರ ದ್ವಯೇನಾಪಿ, ಓಂಕಾರ ಮತ್ತು ಶ್ರೀಕಾರ ಪೂರ್ವಾಪರ ಸಮನ್ವಿತ, ಪೂರ್ವಾಪರದಲ್ಲಿ ಅದನ್ನು ಸೇರಿಸಬೇಕು. ವಾದಿರಾಜ ಶಬ್ದ ಇರಬೇಕು, ನಮಃಶಬ್ದ ಚತುರ್ಥಂತವಾಗಿರಬೇಕು ಅಂತ ಇಷ್ಟು ಹೇಳಿ ಆ ಮಂತ್ರದ ನಿಷ್ಪತ್ತಿಯ ಕ್ರಮವನ್ನು ಕೂಡ ಹೇಳಿದ್ದಾರೆ. ಓಂ ಶ್ರೀ ವಾದಿರಾಜ ಗುರುಭ್ಯೋ ನಮಃ, ಓಂ ಶ್ರೀ ಪೂರ್ವಾಪರದಲ್ಲಿ ಸೇರಿದರೆ ಹಾಗಾಗ್ತದೆ. ಈ ಮಂತ್ರವನ್ನ ವಿಪ್ರನಿಗೆ ಸ್ವಪ್ನದಲ್ಲಿ ಉಪದೇಶ ಮಾಡಿದರು, ಆದರೂ ಕೂಡ ಅದು ಕಾಲಾಂತರದಲ್ಲಿ ಮರೆತು ಹೋಗಬಹುದು ಅಂತ ಹೇಳಿ ದಾಸ್ಯತ್ಯಯಂ ಅಂತಾರೆ. ದಾಸ್ಯತ್ಯಯಂ ಮನುಂ ಮನುಂದ್ರ ಮಂತ್ರ, ಈ ಮಂತ್ರವನ್ನ ವೇದನಿಧಿಗಳು ಮುಂದಿನವರಿಗೆ ದಾನ ಮಾಡ್ತಾರೆ. ಅಂದರೆ ವಿಪ್ರರಿಗೆ, ಅವರು ವೃಂದಾವನಾಚಾರ್ಯರಾದಾಗ ಅವರಿಗೆ ಈ ಮಂತ್ರ ಉಪದೇಶ ಮಾಡತಕ್ಕಂಥವರು ವೇದನಿಧಿಗಳು. ಆದರೆ ವೇದನಿಧಿಗಳು ಅವರ ಕಾಲದಲ್ಲಿ ಇರೋದನ್ನು, ವೃಂದಾವನಾಚಾರ್ಯರ ಕಾಲದಲ್ಲಿ ಇರೋದನ್ನು ಅವರು ಹೇಗೆ ಉಪದೇಶ ಮಾಡಲಿಕ್ಕೆ ಸಾಧ್ಯ ಅಂತಂದರೆ, ಶಿಲೆಯಲ್ಲಿ ಅದನ್ನು ಕೆತ್ತಿಸಿ ಶಿಲಾಲೇಖನ ಮಾಡಿಸಿ ಆ ಮಂತ್ರವನ್ನು ಅವರು ಸ್ಥಾಪನೆ ಮಾಡ್ತಾರೆ. ಮುಂದೆ ಬಂದವರು ಆ ಶಿಲಾಲೇಖನವನ್ನೇ ಉಪದೇಶ, ವೇದನಿಧಿಗಳ ಉಪದೇಶ ಅಂತ ಭಾವಿಸಿ ಆ ಮಂತ್ರವನ್ನು ಜಪ ಮಾಡಬೇಕು ಅಂತ ರಾಜರ ಅಭಿಪ್ರಾಯ. ಹೀಗೆ ಸ್ವಪ್ನದಲ್ಲಿ ಬ್ರಾಹ್ಮಣರಿಗೆ ಉಪದೇಶ ಆಗಿದೆ, ಅದು ವೇದನಿಧಿಗಳು ಶಿಲಾಲೇಖನ ಮಾಡಿ ಮುಂದಿನವರಿಗೆಲ್ಲ ಉಪದೇಶ ಮಾಡಬೇಕು ಅಂತ ಆ ಪ್ರಕಾರವಾಗಿ ಉಪದಿಷ್ಟವಾಗಿರೋದು. ಅಂಥ ಮಂತ್ರವನ್ನ ಓಂ ಶ್ರೀ ವಾದಿರಾಜ ಗುರುಭ್ಯೋ ನಮಃ ಓಂ ಶ್ರೀ ಅಂತನ್ನೋ ಮಂತ್ರವನ್ನು ಜಪ ಮಾಡಿದರೆ ಅದರಿಂದ ಅನೇಕ ಫಲಗಳಿದೆ. ಪ್ರಧಾನವಾದಂಥ ಫಲ ಅಂತಂದರೆ ಸಕಲ ಗ್ರಹಗಳ ಉಚ್ಚಾಟನೆ ಆಗ್ತದೆ. ಭೂತ ಪ್ರೇತಾದಿ ಗ್ರಹಗಳ ಬಾಧೆ ಇದ್ದರೆ ಅಂಥ ಸಕಲ ಗ್ರಹಗಳನ್ನು ಕೂಡ ಉಚ್ಚಾಟನೆ ಮಾಡತಕ್ಕಂಥ ಮಂತ್ರ ವಾದಿರಾಜ ಗುರುಗಳ ಮಂತ್ರ. ಅದೇ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಈ ಮಂತ್ರೋಚ್ಚಾರಣೆ ಮಾಡಿದಾಗ ಗ್ರಹದ ಉಚ್ಚಾಟನೆ ಆಗ್ತದೆ. ಹೀಗಿರುವಾಗ ನನ್ನನ್ನೇ ಗ್ರಹ ಅಂತ ಕೆಲವರು ಹೇಳ್ತಾರೆ. ಗ್ರಹ ಅಂತಂದ್ರೆ ಪಿಶಾಚಿ ಹಾಗೆ ಆವಿಷ್ಟರಾಗಿ ಇದನ್ನೆಲ್ಲ ಹೇಳ್ಕೊಂಡಿದ್ದಾರೆ ಹಾಗೆ ಅಂತಂತಾರೆ. ನ ಗ್ರಹೋಥ, ನಾನು ಗ್ರಹ ಅಲ್ಲ ಬಲಿಗ್ರಹ ಅಂತ ಹೇಳ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ. ನನ್ನನ್ನು ಗ್ರಹ ಅಂತ ಯಾರೂ ಕೂಡ ಭಾವಿಸ್ತಕ್ಕದ್ದಲ್ಲ, ನಾನು ಬಲಿಗ್ರಹ, ಗ್ರಹ ಹೌದು, ಆದರೆ ಈ ದೃಷ್ಟಿಯಲ್ಲಿ ಗ್ರಹ ಬಲಿಗ್ರಹ, ಪಿಶಾಚ ಭೂತ ಆ ರೀತಿಯಾದ ಗ್ರಹ ನಾನಲ್ಲ ಅಂತ. ಬಲಿಗ್ರಹ ಅಂತಂದ್ರೆ ಸರ್ವೇಸ್ಮಿ ದೇವಾ ಬಲಿಮಾವಹಂತಿ, ಯಾರಿಗೆ ಸರ್ವೇಸ್ಮಿ ದೇವಾ ಬಲಿಮಾವಹಂತಿ, ಯಾರಿಗೆ ಬಲಿಹರಣ ಮಾಡ್ತಾರೆ. ಅಹಮಸ್ಮಿ ಪ್ರಥಮಜ ಆರುತಾಸ್ಯ ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಯಿ. ಪರಮಾತ್ಮನ ಜ್ಯೇಷ್ಠ ಪುತ್ರ ನಾನು ಅಂತ ಬ್ರಹ್ಮದೇವರ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ, ಭಗವಂತನ ಜ್ಯೇಷ್ಠ ಪುತ್ರ ನಾನು. ಆದ್ರಿಂದ ಅಹಮಸ್ಮಿ ಪ್ರಥಮಜ ಋತಸ್ಯ, ಋತಸ್ಯ ಪ್ರಥಮಜ, ನಾನು ಮೊದಲನೇ ಮಗನಾಗಿದ್ದೇನೆ. ಆದ್ರಿಂದ ಸರ್ವೇಸ್ಮಿ ದೇವ ಬಲಿಮಾವಹಂತಿ, ಎಲ್ಲ ದೇವತೆಗಳು ಆ ಬ್ರಹ್ಮದೇವರಿಗೆ ಬಲಿಯನ್ನು ಹರಣ ಮಾಡ್ತಾರೆ, ಅಂದ್ರೆ ಅವರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ, ಸಮರ್ಪಿಸ್ತಾರೆ. ಆದ್ರಿಂದ ಅವರು ಬಲಿಗ್ರಹ. ಬಲಿಗ್ರಹ ಅಂದ್ರೆ ಎಲ್ಲ ದೇವತೆಗಳು ಸಮರ್ಪಣೆ ಮಾಡತಕ್ಕಂಥ, ಪೂಜೆಯನ್ನು ಸ್ವೀಕಾರ ಮಾಡತಕ್ಕಂಥ ಬಲಿಗ್ರಹ ಯಾರು? ಚತುರ್ಮುಖ ಬ್ರಹ್ಮಗಳು. ನಾನು ಸಾಧಾರಣ ಗ್ರಹ ಅಲ್ಲ, ಬಲಿಗ್ರಹ ಅಂತ ರಾಜರು ಹೇಳ್ಕೊಂಡಿದ್ದು. ಆದ್ರಿಂದ ಈ ಮಂತ್ರ ಜಪ ಮಾಡಿದಾಗ ಉಳಿದ ಕ್ಷುದ್ರ ಗ್ರಹಗಳೇನಿರ್ತದೆ ಆ ಗ್ರಹಗಳ ಉಚ್ಚಾಟನೆ ಆಗ್ತದೆ ಮತ್ತು ಪುಣ್ಯ ಬರ್ತದೆ, ಅನೇಕ ಫಲ ಇದೆ ಅಂತ ಹೇಳಿ ಆ ಮಂತ್ರವನ್ನ, ಅದರ ಮಹಿಮೆಯನ್ನು ಹೇಳಿ ತಮ್ಮ ಮಂತ್ರ ಪ್ರತಿಪಾದ್ಯತ್ವ ಅನ್ನೋ ಮಹಿಮೆಯನ್ನ ತೋರಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಯೋಮಾಂ ದೇವಂ ವಿಜಾನಾತಿ ರುಜುಸ್ಥಂ ಪುಣ್ಯಕರನ್ನರಹ, ಯಾರು ನನ್ನನ್ನ ರುಜುಗಣಸ್ಥ ಅಂತ ತಿಳ್ಕೊಳ್ತಾರೋ ಅವರು ಪುಣ್ಯಶಾಲಿಗಳಾಗ್ತಾರೆ ಅಂತ ಸ್ಪಷ್ಟವಾದ ಮಾತನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ಇನ್ನು ಮುಂದೆ ಅವರು ದಿವ್ಯವಾಗಿರತಕ್ಕಂಥ ವೃಂದಾವನೋಪರಿ, ವೃಂದಾವನದ ಸಮೀಪದಲ್ಲಿ ಮೇಲ್ಗಡೆ ಅಲ್ಲಿರ್ತಕ್ಕಂಥ ಸುವರ್ಣ ಸೌವರ್ಣ ವಿಮಾನಸ್ಥತ್ವ ಅನ್ನೋ ಮಹಿಮೆಯನ್ನ ತಿಳಿಸಿದ್ದ. 50 ಕೋಟಿ ಯೋಜನೆ ವಿಸ್ತಾರವಾದಂಥ ವಿಮಾನ ರಾಜರಾಜರು ಎಲ್ಲರಿಗೂ ಗೋಚರವಾಗಿದ್ದು, ಅನಂತರ ಅವರು ಎಲ್ಲರ ದೃಷ್ಟಿಗೋಚರತ್ವವನ್ನು ಬಿಟ್ಟು ಹೊರಟಾಗ ಅವರು ದಿವ್ಯವಾಗಿರತಕ್ಕಂಥ ವಿಮಾನದಲ್ಲಿ ಸಂಚಾರ ಮಾಡ್ತಾರೆ. 50 ಕೋಟಿ ಯೋಜನೆ ವಿಸ್ತಾರವಾದಂಥ ವಿಮಾನ, ಹಂಸವಾಹನ ಸಂಯುಕ್ತಂ ಕಾರ್ತಸ್ವರ ವಿಭೂಷಿತ ಕಾರ್ತಭಾಸ್ವರ ಸಂಯುಕ್ತಂ ಅಂತ, ಹಂಸವಾಹನ ಸಂಯುಕ್ತಂ. ಆ ವಿಮಾನಕ್ಕೆ ಹಂಸವಾಹನ ಅಂಥ ಹಂಸವಾಹನ ವಿಮಾನದಲ್ಲಿ ವಾದಿರಾಜರು ಸಂಚಾರ ಮಾಡತಕ್ಕಂಥ, ಅದು ಸುವರ್ಣಮಯವಾದಂಥ ವಿಮಾನ, ಸುವರ್ಣ ವಿಮಾನ, ಸಕಲ ವೈಭವೋಪೇತವಾಗಿದೆ. ಏನು ಸುರಭಿ ಕ್ಷೀರ ಸಂಯುಕ್ತಂ, ಸುರಭಿಯನ್ನು ಹಸುವಿನ ಹಾಲು, ಅಮೃತಪಾನ, ಏನೇನು ಬೇಕೋ ಎಲ್ಲ ಇದೆ. ಅಂಥ ದಿವ್ಯವಾದ ಆ ಸಕಲ ವೈಭವೋಪೇತವಾಗಿರ್ತಕ್ಕಂಥ ವಿಮಾನದಲ್ಲಿ ನಾನು ಸಂಚಾರ ಮಾಡ್ತೇನೆ. ಆದ್ರಿಂದ ವೃಂದಾವನದಲ್ಲಿ ನನ್ನನ್ನು ಪೂಜೆ ಮಾಡ್ರಿ, ಹಾಗೆ ವೃಂದಾವನೋಪರಿಗತಂ ಪೂಜೆಯಂತೂ ಸದಾ ಮಮ. ವೃಂದಾವನೋಪರಿ, ವೃಂದಾವನದ ಮೇಲೆ ಆ ವಿಮಾನದಲ್ಲಿರ್ತಕ್ಕಂಥ ದಿವ್ಯವಾದ ವಿಮಾನದಲ್ಲಿರುವ ನನ್ನನ್ನ ಪೂಜಿಸಬೇಕು ಅಂತ ತಮ್ಮ ವಿಶಿಷ್ಟವಾದ ವಿಮಾನ ಸತ್ವ ಅನ್ನೋ ಮಹಿಮೆ ಹೇಳಿದ್ದಾರೆ. ಆದ್ರೆ ಒಂದು ಸಂದೇಹ ಬರ್ತದೆ, ಈ ವಿಮಾನ ಅವರಿಗೆ ಮಾತ್ರ ಇರ್ತದೆ ಅಂತೇನು ನಿಯಮ ಇಲ್ಲ. ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋದವರಿಗೂ ವಿಮಾನ ಇದ್ದೇ ಇರ್ತದೆ, ಅವರು ಕೂಡ ವಿಮಾನದಲ್ಲೇ ಓಡಾಡು. ಆದರೆ ಅದು ಎಂಥ ವಿಮಾನ, ಅದನ್ನ ಭಾಗವತದಲ್ಲಿ ಒಂದು ಕಡೆ ಹೇಳ್ತಾರೆ, ಯಾ ನಿರ್ವೃತಿ ಸ್ತನುವೃತ ಅಂತವ ಪಾದ ಪದ್ಮ ಧ್ಯಾನಾತ್ಮವಜ್ಜನ ಕಥಾ ಶ್ರವಣೇನ ವಾಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥ ಮಾಭೂತ್ ಕಿಂವಂತ ಕಾಶಿ ಲುಲಿತಾತ್ ಪತತಾಂ ವಿಮಾನಾತ್. ಪುಣ್ಯ ಮಾಡಿ ಯಜ್ಞಾಗಾದಿ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗ್ತಾರೆ, ಅಲ್ಲಿ ಅವರು ವಿಮಾನದಲ್ಲೇ ಸಂಚಾರ ಮಾಡ್ತಿರ್ತಾರೆ. ಅದರಿಂದ ವಿಮಾನದಲ್ಲಿ ನಾನಿದ್ದೇನೆ ಅಂತ ರಾಜರು ಹೇಳ್ಕೊಂಡ್ರೆ ಇದು ದೊಡ್ಡ ಮಹಿಮೆನೇನು ಅಂತ ಸಂದೇಹ ಬರಬಹುದು. ಆದರೆ ರಾಜರೇ ಹೇಳ್ತಾರೆ ಇದು ಎಂಥ ವಿಮಾನ ಅಂತಂದ್ರೆ, ಭಾನುತೇಜೋ ನಿಭಂ ಪ್ರಾದಾತ್ ಕೀನಾಸೇನ ಸುಮಾನಿತಂ. ಬೇರೆಯವರು ಪುಣ್ಯದಿಂದ ತಾವು ಸಂಪಾದನೆ ಮಾಡೋದು, ವಾದಿರಾಜರು ಗೌರವದಿಂದ ಇಂದ್ರನಿಗೆ ಕಾಣಿಕೆ ಅಂತ ಸಮರ್ಪಣೆ ಮಾಡಿದರು. ರಾಜರನ್ನ ತಮ್ಮ ಮನೆ ಕರ್ಕೊಂಡು ಹೋಗಿ ಪೂಜೆ ಮಾಡಿ ಒಂದೇನಾದರೂ ದೊಡ್ಡವ್ರನ್ನ ಕರೆದು ಕಾಣಿಕೆ ಅಂತ ಕೊಡ್ತಾರಲ್ಲ, ಆ ರೀತಿ ವಿಮಾನವನ್ನು ಕೊಟ್ಟಿದ್ದಾನೆ ದೇವೇಂದ್ರ. ಅಂಥ ದಿವ್ಯವಾದಂಥ ವಿಮಾನ ಅದು, ಕೀನಾಶೇನ ಸುಮಾನಿತಂ. ಯಮದೇವರು ಅದಕ್ಕೆ ಗೌರವ ಸಲ್ಲಿಸ್ತಾರೆ, ಯಮದೇವರಿಂದ ಪೂಜಿತವಾಗಿರ್ತಕ್ಕಂಥ, ಯಮದೇವರಿಂದ ಮಾನ್ಯವಾದಂಥ ವಿಮಾನ. ಬೇರೆಯವರು ಯಜ್ಞಯಾಗಾದಿಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗಿ ವಿಮಾನ ಸಂಪಾದನೆ ಮಾಡ್ತಾರೆ, ಆದರೆ ಆ ವಿಮಾನ ಅದು ಅಂತಕಾಶಿ ಲುಲಿತಾ ಪತತಾಂ ವಿಮಾನಾತ್. ವಿಮಾನದಲ್ಲಿ ಕೂತ್ಕೊಂಡು ಹೋಗ್ತಿರ್ತಾರೆ, ಅವರು ಪುಣ್ಯ ಖರ್ಚಾಗಿದೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಯಾವ ಕ್ಷಣಕ್ಕೆ ಪುಣ್ಯ ಖರ್ಚಾಗಿರ್ತದೋ ಯಮದೇವರು ತಗೊಂಡು ಖಡ್ಗ ಪ್ರಹಾರ ಮಾಡಿಬಿಡ್ತಾರಂತೆ ವಿಮಾನಕ್ಕೆ. ಆಯ್ತು, ಅಲ್ಲಿಂದಲೇ ಕೆಳಗೆ ಬಿದ್ದು ಬಿಡಬೇಕು. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಷಯಂತೆ ಅಂತ ಒಂದು ಕ್ಷಣವೂ ಆ ವಿಮಾನದಲ್ಲಿ ಮತ್ತೆ ಕೂಡ್ಲಿಕ್ಕಿಲ್ಲ, ಮುಗಿದೋಯ್ತು. ಅಂಥ ವಿಮಾನ ಬೇರೆಯವರ ವಿಮಾನ. ಅಂತಕಾಸಿ ಲುಲಿತಾ ಪತತಾಂ ವಿಮಾನಾತ್, ಅಂತಕನ ಹಸಿಯಿಂದ ಅದು ಲುಲಿತವಾಗಿ ಹೋಗ್ತದೆ, ಛಿದ್ರ ಛಿದ್ರ ಆಗ್ತದೆ, ಅಂಥ ವಿಮಾನದಿಂದ ಕೆಳಗಡೆ ಬಿದ್ದು ಬಿಡ್ತಾರೆ. ಆದರೆ ರಾಜರು ಹೇಳೋದು, ನನ್ನ ವಿಮಾನ ಅಂಥದ್ದಲ್ಲ, ಕೀನಾಶೇನ ಸುಮಾನಿತಂ ಭಾನುತೇಜೋ ನಿಭಂ ಪ್ರಾದಾತ್. ಸೂರ್ಯನಂತೆ ವರ್ಚಸ್ವಿಯಾಗಿರತಕ್ಕಂಥ ಬಂಗಾರದ ವಿಮಾನ, ಯಮದೇವರ ಖಡ್ಗದ ಭಯ ಅದಕ್ಕಿಲ್ಲ, ಅಂಥ ವಿಮಾನ ನನ್ನ ವಿಮಾನ. ಅದು ಇದನ್ನು ತಿಳ್ಕೊಂಡು ಇಂಥ ವಿಮಾನದಲ್ಲಿ ನಾನಿದ್ದೇನೆ ಅಂತ ಪೂಜಿಸ್ರಿ ಅಂತ ವಿಮಾನಸ್ಥತ್ವ ಅನ್ನೋ ದಿವ್ಯ ಮಹಿಮೆಯನ್ನು ಮುಂದೆ ಹೇಳ್ತಾರೆ. ಹಾಗೆ ದೇವೇಂದ್ರ ಇವರೆಲ್ಲ ಲೋಕಕ್ಕೆ ಹೋಗಿದ್ದಾರೆ. ವಾದಿರಾಜ ಸ್ವಾಮಿ ಅಷ್ಟ ದಿಕ್ಪಾಲಕರ ಮನೆಗಳಿಗೆ ಹೋಗಿದ್ದಾರೆ, ಮೇರು ಪರ್ವತಕ್ಕೆ ಹೋಗಿದ್ದಾರೆ, ಸತ್ಯಲೋಕಕ್ಕೆ ಹೋಗಿದ್ದಾರೆ, ಶ್ವೇತ ದ್ವೀಪಕ್ಕೆ ಹೋಗಿದ್ದಾರೆ, ಎಲ್ಲ ಕಡೆ ಸಂಚಾರ ಮಾಡಿದ್ದಾರೆ. ಆದರದಿಂದ ಕರೆದು ಕರೆದು ಇವರನ್ನ ಉಪಚಾರ ಮಾಡ್ತಾ ಇದ್ರಂತೆ. ಇಂದ್ರ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗಿ ಇವರನ್ನು ಗೌರವಿಸಿ ಪೂಜಿಸಿ ಏನಾದರೂ ಕೊಡಬೇಕಲ್ಲ, ಬಂದಂಥ ರಾಜರಿಗೆ ತನ್ನ ಮನ ಗೌರವಿಸಿ ಪೂಜಿಸಿ ಏನಾದರೂ ಕೊಡಬೇಕಲ್ಲ, ಬಂದಂಥ ರಾಜರಿಗೆ ತನ್ನ ಮನೆಗೆ ಬಂದ ರಾಜರಿಗೆ ಎರಡು ಆನೆಗಳನ್ನು ಕೊಟ್ಟಿದ್ದಾನೆ. ಅದು ಒಳ್ಳೆ ಇಂದ್ರನೀಲಮಣಿಯಂತೆ ಶೋಭಾಯಮಾನವಾಗಿರತಕ್ಕಂಥ ಪರ್ವತ ಸದೃಶವಾದ ಎರಡು ಆನೆಗಳನ್ನು ಇಂದ್ರ ಕೊಟ್ಟಿದ್ದಾನೆ. ಉಭಭೂತವು ದಂತೇನೋ, ಅದು ಚತುರ್ದಂತ ಆನೆ, ಒಂದೊಂದು ಚತುರ್ದಂತದಿಂದ ಕೂಡಿದಂಥ ಆನೆ. ಉಭಭೂತವು ದಂತಿನವು ಪುತ್ರ ಗಚ್ಚಂತೋ ವೈ ಮಮಾಗ್ರತಃ, ಎಲ್ಲಿ ಹೋದರೂ ಕೂಡ ಎರಡು ಆನೆಗಳು ಮುಂದೆ ಮುಂದೆ ಹೋಗಬೇಕಂತ. ಎರಡು ಆನೆಗಳು ಹೋಗಿ ಗೌರವ ಸಲ್ಲಿಸ್ತದೆ, ಅಂಥ ಎರಡು ಆನೆಗಳನ್ನು ದೇವೇಂದ್ರ ಕೊಟ್ಟಿದ್ದ. ಹಾಗೆ ದಿವ್ಯವಾದಂಥ ಭವ್ಯವಾದ ಒಂದು ಕುದುರೆ ಕೊಟ್ಟನಂತೆ. ಆ ಕುದುರೆ ಮೇಲೆ ನಾನು ಕೂತ್ಕೊಂಡೆ ಅಂತಲೂ ಹೇಳ್ತಾ ಇದ್ದಾರೆ ರಾಜ. ಅದ್ಭುತವಾದಂಥ ಅಹಮಾರುಹಮಾಹಾರ್ಯ ನೀಹಾರ ಮಿವಲಾಘವಾತ್, ಬಹಳ ಸುಲಭವಾಗಿ ಆ ಆನೆ ಮೇಲೆ ನಾನು ಏರಿದೆ ಕೂತ್ಕೊಂಡೆ, ಅದು ಕುದುರೆ ಮೇಲೆ ಕೂತ್ಕೊಂಡಿದ್ದೀನಿ. ಇಂಥ ಆನೆ ಮತ್ತು ಕುದುರೆಗಳನ್ನು ದೇವೇಂದ್ರ ನನಗೆ ಸಮರ್ಪಣೆ ಮಾಡಿದ್ದಾನೆ. ಇದು ಇದನ್ನು ಧ್ಯಾನ ಮಾಡಬೇಕು, ಇದನ್ನು ಚಿಂತನೆ ಮಾಡಬೇಕು. ಇದಕ್ಕೆಲ್ಲ ಎರಡೆರಡು ಅರ್ಥ ಇದೆ ಅಂತಾರೆ. ದ್ವಿಧಾ ವ್ಯಾಖ್ಯಾನವತ್ಕೃತ್ವ ಅಂತ ಒಂದು ಕಡೆ ಹೇಳ್ತಾರೆ. ದ್ವಿಧಾ ವ್ಯಾಖ್ಯಾನವತ್ಕೃತ್ವ ಅಂದರೆ ರಾಜರೇ ಹೇಳಿದ್ದು, ನನ್ನ ಮಾತುಗಳಿಗೆ ಸಾಧ್ಯವಾದಷ್ಟು ವಿಚಾರ ಮಾಡಿ ಎರಡೆರಡು ಅರ್ಥ ಮಾಡಿಕೊಳ್ಳ್ರಿ ಅಂತ. ಒಂದು ಆಧ್ಯಾತ್ಮಿಕ ಅರ್ಥ ಮಾಡಿಕೊಳ್ಳ್ರಿ, ಇನ್ನೊಂದು ಮಾಮೂಲು ಅರ್ಥ. ಆನೆ ಕೊಟ್ಟ ದೇವೇಂದ್ರ, ಆನೆ ಕೊಟ್ಟ ನನ್ನ ಮುಂದೆ ಆನೆ ಹೋಗ್ತಿತ್ತು, ನನಗೆ ಅದು ವೈಭವ ಇತ್ತು ಅಂತ ಒಂದು ಅರ್ಥ. ಆನೆ ಕೊಟ್ಟ ದೇವೇಂದ್ರ, ಇದು ಕುದುರೆ ಕೊಟ್ಟ, ಆ ಕುದುರೆ ಮೇಲೆ ನಾನು ಏರಿ ಸವಾರಿ ಮಾಡಿದೆ, ಇದು ಒಂದು ಅರ್ಥ. ಇದು ಮೇಲ್ನೋಟಕ್ಕೆ ವೈಭವದ ಅರ್ಥ. ಇನ್ನೊಂದು ಅರ್ಥ ಅಂತಂದ್ರೆ ಆನೆ ಅಂತಂದ್ರೆ ಅದು ಮನಸ್ಸಿಗೆ ಪ್ರತೀಕ. ಮದಭರಿತವಾಗಿರತಕ್ಕಂಥ ಆನೆ ಅಂತಂದ್ರೆ ಮದಭರಿತ ಮತ್ತವಾದಂಥ ಮನಸ್ಸು. ಆನೆಗೆ ಮದ ಬಂದ್ರೆ ಎಲ್ಲಿಂದ್ರೆ ಅಲ್ಲಿ ಅದ್ವಾ ತದ್ವಾ ಓಡಿಬಿಡ್ತದೆ, ಹಾಗೆ ಮನಸ್ಸು ಕೂಡ ಹಾಗೆ ಮತ್ತವಾಗಿರತಕ್ಕಂಥ ಮನಸ್ಸು ಆನೆ. ಅದನ್ನ ನಿಗ್ರಹ ಮಾಡಿ ಅದು ನಮ್ಮ ಅಧೀನದಲ್ಲಿದ್ದು ನಮಗೆ ಸೇವೆ ಮಾಡತಕ್ಕಂಥ ರೀತಿಯಲ್ಲಿ ಇರಬೇಕು. ಮನೋನಿಗ್ರಹ ಅನ್ನುವಂಥ ಫಲ ಇದರಿಂದ ಸಿಗ್ತದೆ. ದೇವೇಂದ್ರ ಆನೆ ಕೊಟ್ಟ, ಆ ಆನೆಗಳು ಎರಡು ರಾಜರಿಗೆ ಗೌರವ ಸಲ್ಲಿಸಿಕೊಂಡು ಇವರ ವೈಭವಕ್ಕೆ ಹಾಗೆ ಮುಂದೆ ಹೋಗ್ತಿತ್ತು ಅಂತಂದ್ರೆ, ಅದನ್ನು ಚಿಂತನೆ ಮಾಡೋದ್ರಿಂದ ನಮ್ಮ ಮನಸ್ಸು ನಮ್ಮ ವೈಭವಕ್ಕೆ ಚ್ಯುತಿ ತರದಂತೆ ಹೋಗ್ತದೆ, ಸರಿಯಾದ ಮಾರ್ಗದಲ್ಲಿ ಹೋಗ್ತದೆ. ಇಲ್ಲದಿದ್ದರೆ ಯದ್ವಾ ತದ್ವಾ ಮನಸ್ಸು ಹೋಗಿ ನಮ್ಮ ವೈಭವಕ್ಕೆ ನಮ್ಮ ಘನತೆಗೆ ಕುಂದು ಬರುವಂತ ಆಗ್ತದೆ. ಅದು ಆಗಬಾರದು ಅಂತಾದರೆ ಆ ಎರಡು ಆನೆಗಳು ಮುಂದೆ ಹೋಗಿ ಇವರ ವೈಭವಕ್ಕೆ ದ್ಯೋತಕವಾಗಿತ್ತು ಅಂತ ಅದನ್ನು ಚಿಂತನೆ ಮಾಡಬೇಕು. ಕುದುರೆಯನ್ನು ನಾನು ಸುಲಭವಾಗಿ ಏರಿದೆ, ಕುದುರೆ ಸವಾರಿ ಮಾಡಿದೆ ಅಂತಂದರೆ, ಕುದುರೆ ಕೊಟ್ಟ ದೇವೇಂದ್ರ, ಕುದುರೆ ಅಂದ್ರೆ ಅರ್ಥ ಏನು? ಕುದುರೆ ಅಂತಂದರೆ ಆಧ್ಯಾತ್ಮಿಕದಲ್ಲಿ ಇಂದ್ರಿಯಗಳು, ಇಂದ್ರಿಯಾಣಿ ಹಯಾನಾಹುಹು, ಇಂದ್ರಿಯಗಳ ಮೇಲೆ ನಾನು ನಿಯಂತ್ರಣ ಮಾಡತಕ್ಕಂಥವನಾಗಿದ್ದೇನೆ. ಕುದುರೆ ಸವಾರಿ ಮಾಡಿದ ಹಾಗೆ ಇಂದ್ರಿಯಗಳನ್ನು ನನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದೀನಿ ಅನ್ನೋದನ್ನು ಆ ರೀತಿ ತಿಳಿಸ್ತಾ ಇದ್ದಾರೆ. ಅದನ್ನು ಚಿಂತನೆ ಮಾಡಿದ್ರಿಂದ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ವೈರಾಗ್ಯ ಅದಕ್ಕೆ ಕಾರಣ ಆಗ್ತದೆ. ಅಂಥ ವೈಭವವನ್ನು ಚಿಂತನೆ ಮಾಡಬೇಕು. ಇನ್ನು ಕೈಲಾಸಕ್ಕೆ ಹೋಗಿದ್ರಂತ, ಶಿವ ಕೈಲಾಸಕ್ಕೆ ಕರ್ಕೊಂಡು ಹೋಗಿದ್ದ, ನಮ್ಮ ಮನೆಗೆ ಬಂದು ಅದನ್ನು ಪಾವನಗೊಳಿಸಬೇಕು ಅಂತ. ಅಲ್ಲಿ ಹೋದಾಗ ಶಿವ ಕೊಟ್ಟದ್ದೇನು? ರತ್ನ ಕಂಬಳಿಯನ್ನು ಕೊಟ್ಟನಂತೆ ಶಿವ. ವಾದಿರಾಜರಿಗೆ ರತ್ನ ಕಂಬಳಿಯನ್ನು ಕಾಣಿಕೆ ಅಂತ ಸಮರ್ಪಣೆ ಮಾಡಿದ್ದಾನೆ. ಅದು ಎಲ್ಲಿದ್ದು ರತ್ನ ಕಂಬಳಿ? ಶಂಬರಾಸುರನ ಹತ್ರ ಇತ್ತಂತೆ. ಅದ್ಭುತವಾದದ್ದು. ಒಮ್ಮೆ ಶಂಬರಾಸುರ ಸತ್ತ ಮೇಲೆ ಆ ಶಂಬರಾಸುರನ ಆ ರತ್ನ ಕಂಬಳಿ ಕುಂಭ ಅನ್ನುವಂಥ ಅಸುರನಿಗೆ ಬಂತಂತೆ. ಅವನು ತಗೊಂಡಿದ್ದ ಅದನ್ನು, ಕುಂಭನ ಬಳಿ ಇತ್ತು. ಶಿವನಿಗೂ ಕುಂಭಾಸುರನಿಗೂ ಯುದ್ಧ ನಡೀತಂತೆ. ಆ ಯುದ್ಧದಲ್ಲಿ ಒಂದು ಸಲ ಕುಂಭ ಶಿವನನ್ನ ಎತ್ತಿ ಬಿಸಾಡ್ತ. ಆವಾಗ ಕುಂಭಾಸುರ ಶಿವನನ್ನು ಬಿಸಾಡಿದಾಗ ಮೇಲಿನಿಂದ ಕೆಳಗಡೆ ಬೀಳುವಂತಹ ಪ್ರಸಂಗ ಇತ್ತು. ಆಗ ವಾದಿರಾಜ ಸ್ವಾಮಿಗಳು ರಕ್ಷಣೆ ಮಾಡಿದ್ರಂತೆ. ಶಿವ ಕೆಳಗಡೆ ಬಿದ್ದು ಏನಾಗದಂತೆ ಕಾಪಾಡಿದವರು, ರಕ್ಷಣೆ ಮಾಡಿದವರು ವಾದಿರಾಜ. ಆಗ ಶಿವ ಅದನ್ನು ನೆನ್ಪಿಟ್ಟುಕೊಂಡು ಪರಮ ಸಂತೋಷದಿಂದ ನನ್ನನ್ನು ಹೀಗೆ ಸಂರಕ್ಷಣೆ ಮಾಡಿದ್ದೀರಿ ಅಂತ ಹೇಳಿ ಆ ರತ್ನ ಕಂಬಳಿಯನ್ನು ದಾನ ಮಾಡಿದ್ದಾನೆ, ಅದನ್ನು ಕಾಣಿಕೆಯಾಗಿ ಕೊಟ್ಟ. ಹಾಗಾದ್ರೆ ಇಂಥದ್ದೆಲ್ಲ ಚರಿತ್ರೆ ನೋಡಿದಾಗ ಇವರು ಯಾರು, ಯಾವ ಪದವಿ ಬರತಕ್ಕಂಥವರು, ಯಾರಿಗಿಂತ ಮೇಲಿದ್ದಾರೆ ಅಂತ ಅನ್ನೋದು ಸ್ಪಷ್ಟ. ಹೀಗೆ ಶಂಬರಾಸುರನಿಂದ ಕುಂಭಾಸುರನಿಗೆ ಬಂದು ಕುಂಭಾಸುರನಿಂದ ಬಂದಿರತಕ್ಕಂಥ ರತ್ನ ಕಂಬಳಿ ಅದನ್ನು ಶಿವ ಆ ಸಂದರ್ಭದಲ್ಲಿ ಕೊಟ್ಟು ತನ್ನನ್ನು ರಕ್ಷಣೆ ಮಾಡಿದ್ದಕ್ಕೆ ಕಾಣಿಕೆಯಾಗಿ ಕೊಟ್ಟಿರ್ತಕ್ಕಂಥ. ಅಂದರೆ ಮನಸ್ಸು ಕೆಳಗಡೆ ಬೀಳದಂತೆ ಆ ಮನಸ್ಸನ್ನು ಕಾಪಾಡತಕ್ಕಂಥವರು ವಾದಿರಾಜ ಸ್ವಾಮಿಗಳು. ಅವರ ಮಂತ್ರ ಜಪ ಮಾಡುವುದರಿಂದ ಮನೋ ನಿಗ್ರಹ ಅದೆಲ್ಲ ಆಗ್ತಂಥ ಪರಮಾತ್ಮನ ಗುಣರತ್ನಗಳನ್ನು ಚಿಂತನೆ ಮಾಡತಕ್ಕಂಥ ಶಕ್ತಿ ಮನಸ್ಸಿಗೆ ಬರ್ತದೆ. ಆ ರತ್ನ ಕಂಬಳಿಯ ಚಿಂತನೆ ಅದರ ಧ್ಯಾನದಿಂದ ಭಗವಂತನ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಾತ ಸಕಲ ಆಹುತ್ಯ ತಮಸೆ ಅಂತಾರೆ. ಆ ಭಗವಂತನ ಗುಣಮಾಣಿಕ್ಯವನ್ನು ಚಿಂತನೆ ಮಾಡಲಿಕ್ಕೆ ಇದು ಉಪಯೋಗಿ. ಅಂಥ ರತ್ನ ಕಂಬಳಿಯ ಧ್ಯಾನವನ್ನು ಮಾಡಬೇಕು ಅಂತ ನಿರೂಪಣೆ ಮಾಡ್ತಾರೆ. ಮುಂದೆ ವಾದಿರಾಜರ ದಂಡ ಎಲ್ಲ ಬೇರೆ 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 ದೇವತೆಗಳು ಕೊಟ್ಟರು. ಅವರ ದಂಡ ಯಮದಂಡೋಪಮಶ್ಚಾಯಂ, ದುಷ್ಟರನ್ನ ಶಿಕ್ಷಣೆ ಮಾಡತಕ್ಕಂಥ ದಂಡ. ನಿಜವಾಗಿಯೂ ಸನ್ಯಾಸಿಗಳು ದಂಡ ಹಿಡಿಯೋದು ಅಂದ್ರೆ ನಾವು ದೇಹವನ್ನು ದಂಡಿಸ್ತೇವೆ ಅಂತ. ಮನೋದಂಡನೆ, ದೇಹದಂಡನೆ, ಎಲ್ಲ ವಾಗ್ದಂಡನೆ, ಬಾಯಿಂದಲೂ ಕೂಡ ಅವಾಚ್ಯ ಶಬ್ದಗಳನ್ನಾಡದಂತೆ ಯಾರಿಗೂ ಬೈಯದಂತೆ ವಾಗ್ದಂಡನೆ ಮಾಡಬೇಕು. ಮನೋದಂಡನೆ ಇವೆಲ್ಲ ಆಗಬೇಕು, ಅದಕ್ಕೆ ದಂಡ ಪ್ರತೀಕ ಅಷ್ಟೇ. ಇವೆಲ್ಲ ನಾವು ದಂಡನೆ ಮಾಡ್ತಿದ್ದೀವಿ ಅಂತ ಇನ್ನೊಬ್ಬರ ಮೇಲೆ ದಂಡ ಪ್ರಯೋಗ ಮಾಡಲಿಕ್ಕಿಲ್ಲ. ದಂಡ ಧಾರಣೆ ಮಾಡಬಾರ್ದು, ಇನ್ನೊಬ್ಬರ ಮೇಲೆ ದಂಡ ಪ್ರಯೋಗ ಮಾಡಬಾರ್ದು ಅಂತ. ಅದು ಮತ್ತೊಬ್ಬರಿಗೆ ಪ್ರಯೋಗ ಮಾಡಲಿಕ್ಕಿರೋ ದಂಡ ಅಲ್ಲ. ಆದರೆ ಅಂಥ ವ್ಯಕ್ತಿಗಳಿಗೆ ಇದು ಅನ್ವಯಿಸೋದು. ಯತಿಗಳು ಚಿಂದಿ ಭಿಂದಿ ಅಂತ ಉಪಾಸನೆ ಮಾಡಬಾರ್ದು ಅಂತ. ಅವರನ್ನು ಕೊಲ್ಲು, ಇವರನ್ನು ಕೊಲ್ಲು, ಹಿಂಗೆ ಭಗವಂತನ ಹತ್ರ ಅದು ಕೂಡ ಉಪಾಸನೆ ಮಾಡಬಾರ್ದು ಅಂತ. ಅಹಿಂಸಾ, ಕೇವಲ ಅಹಿಂಸಾವಾದಿಗಳಾಗಿರ್ಬೇಕು. ಆದರೆ ಕೊಲ್ಲು ನೀ, ಕೊಲ್ಲು ಬೇಗ ಕಳ್ಳರ ನೀನಲ್ಲ ಮಧ್ವಾವಲ್ಲಭ, ಕೊಲ್ಲದಿದ್ದರೆ ನಿಲ್ಲರವರು ಕಲಿಯುಗದ ಕಳ್ಳರು ಅಂತ ಕೊಲ್ಲು ಬೇಗ ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದ. ಅಂಥ ವ್ಯಕ್ತಿಗಳದು ದೇವತೆಗಳಿಗೆ ಇವೆಲ್ಲ ಅನ್ವಯಿಸುವುದಿಲ್ಲ. ದೇವತೆಗಳು ಸನ್ಯಾಸಿಗಳಾದಾಗ ಬೇರೆ ಸನ್ಯಾಸಿಗಳಿಗೆ ಇವೆಲ್ಲ ಅನ್ವಯಿಸ್ತವೆ. ಸದಾ ಸಮಸ್ತ ಆಶ್ರಮ ಭಾಗ ಸುರೇಶ್ವರ ಅಂತ ಆ ರೀತಿಯವರು. ಆದ್ದರಿಂದ ಯಮದಂಡೋಪಮಶ್ಚಾಯಂ, ನನ್ನ ದಂಡ ಯಮದಂಡದಂತೆ ಇರತಕ್ಕಂಥದ್ದು, ದುಷ್ಟರನ್ನು ದಂಡಿಸಿ ಬಿಡ್ತದೆ. ಅದು ಕೊಲ್ಲು ಬೇಗ ಯಾವಾಗ ಮಾಡಿದರು? ಪಾಪ ಅನಂತೇಶ್ವರದ ಅರ್ಚಕರಿಗೆ ಒಳಗೆ ಹೋಗಲಿಕ್ಕೆ ಬಿಡದೆ ದಾರಿಯಲ್ಲಿ ಎಂಜಲು ಹಾಕೋದು, ಮೇಲಿಗೆ ಮಾಡೋದು, ಇಂಥ ಹಿಂಸೆ ಕೊಟ್ಟಾಗ ಮತ್ತೆ ಮಾಡಲೇಬೇಕದು. ಆ ರೀತಿ ಮಾಡಿದ್ದಾರೆ ಅಂತ. ಅವರ ದಂಡವು ಕೂಡ ಹಾಗೆ ದುಷ್ಟರ ಮೇಲೆ ಶಿಕ್ಷೆಯನ್ನು ಮಾಡತಕ್ಕಂಥ ದಂಡ. ಬ್ರಹ್ಮಾಂಡಾರಂಭ ಶೌಂಡ, ಬ್ರಹ್ಮಾಂಡ ಕುಂಬಾರನಿಗೆ ಒಂದು ದಂಡ, ಗಡಿಗೆ ಸೃಷ್ಟಿ ಮಾಡಲಿಕ್ಕೆ ದಂಡ ಬೇಕು ಅಂತ ಉಂಟು. ಹಾಗೆ ವಾದಿರಾಜರ ದಂಡ ಬ್ರಹ್ಮಾಂಡವೆಂಬಂಥ ಗಡಿಗೆಯನ್ನೇ ಸೃಷ್ಟಿ ಮಾಡತಕ್ಕಂಥ ದಂಡ ಇದು ಅಂತ ವರ್ಣನೆ ಮಾಡ್ತಾರೆ. ಅಂದ್ರೆ ಅರ್ಥ ಸೃಷ್ಟಿಕರ್ತರಾಗಿರ್ತಕ್ಕಂಥ ಬ್ರಹ್ಮನ ಪದವಿಗೆ ಅವರು ಬರತಕ್ಕಂಥವರು ಅಂತ ಅರ್ಥ. ಈ ಬ್ರಹ್ಮಾಂಡವೇ ಒಂದು ಗಡಿಗೆ ಇದ್ದಾಗ ಅಂಥ ಗಡಿಗೆ ಸೃಷ್ಟಿ ಮಾಡಲಿಕ್ಕೆ ದಂಡ ಬೇಕು, ಘಟಕ್ಕೆ ಒಂದು ದಂಡ ಕಾರಣ ಅಂತ ಹೇಳ್ತಾರೆ. ಹಾಗೆ ಬ್ರಹ್ಮಾಂಡ ಅನ್ನುವ ಘಟಕ್ಕೆ, ಬ್ರಹ್ಮಾಂಡವೇ ಒಂದು ಘಟ, ಅದರ ನಿರ್ಮಾಣಕ್ಕೆ ದಂಡ ವಾದಿರಾಜರ ದಂಡಕ್ಕೆ ಆಸಕ್ತಿನೂ ಕೂಡ ಉಂಟು ಅಂತಂದ್ರೆ ಅವರು ಇದೆಲ್ಲ ಸೂಚ್ಯವಾಗಿ ಯಾವ ಪದವಿಗೆ ಬರುವವರು ಅಂತ ಹೇಳಿದರು. ಇಂಥ ದಂಡವನ್ನು ಚಿಂತನೆ ಮಾಡುವುದರಿಂದ ಅವರವರ ವರ್ಣಾಶ್ರಮ ಧರ್ಮ ಸರಿಯಾಗಿ ಪರಿಪಾಲನೆ ಆಗ್ತದೆ. ನಮ್ಮ ವಾಗ್ದಂಡ, ಮನೋದಂಡ ಅವುಗಳನ್ನೆಲ್ಲ ನಾವು ಪಡಿಬಹುದು ಅಂತ. ವಾದಿರಾಜರ ಕೌಪೀನ, ಆ ಕೌಪೀನವನ್ನು ಕೂಡ ಶ್ರೀಕೃಷ್ಣ ಕೊಟ್ಟಿದ್ದಂತೆ. ಅದಕ್ಕೆ ಪೀತ ಅಂತ ಹೆಸರು, ಪೀತಾಕ್ಷಂ ಪಾಣಿ ನಿರ್ಮಿತಂ ಅಂತಾರೆ. ಪೀತ ಅನ್ನುವ ಹೆಸರಿನ ಕೌಪೀನ ಅದೇನು, ಪಾಪಿನಂ ಪಾವಯತ್ಯರೋ, ಎಂಥ ಪಾಪಿಗಳನ್ನು ಕೂಡ ಪಾವನಗೊಳಿಸ್ತಕ್ಕಂಥ ಕೌಪೀನ ಅದು. ನಾರದರು ಒಂದ್ಸಲ ಅಪೇಕ್ಷೆ ಪಟ್ಟಿದ್ರಂತೆ ಪರಮಾತ್ಮನ ಹತ್ರ ಇದ್ದ, ಶ್ರೀಕೃಷ್ಣನ ಹತ್ರ ಇದ್ದದ್ದನ್ನ. ಆದರೆ ನಾರದಸ್ಯಾಪ್ಯ ಅದತ್ವಾತು, ನಾರದರಿಗೂ ಕೂಡ ಕೊಟ್ಟಿದ್ದಿಲ್ಲ. ಮಯ್ಯೇವಾನುಗ್ರಹಾರ್ಥಿನ, ವಿಶೇಷ ಅನುಗ್ರಹ ನನಗೆ ಮಾಡಬೇಕು ಅಂತ ಹೇಳಿ ಅಂಥ ಕೌಪೀನವನ್ನು ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿದ್ದಾನೆ. ಅದು ನಾರದರಿಗೂ ಕೂಡ ಕೊಡದೇನೆ, ಅದು ಸಕಲ ಪಾಪ ಪರಿಹಾರಕ ಅಂಥ ಕೌಪೀನವನ್ನು ಚಿಂತೆ. ಕಟಿಸೂತ್ರ, ಸೂತ್ರಂ ಕಟಿತಟೇ ಭಾತಿ ಗಾತ್ರ ಮಧ್ಯೆ ಮಮ ದ್ವಿಜ ಕಾತ್ರ ಕೀರ್ತಿರ್ಯತೆ ನಾಂತು ಶಾಸ್ತ್ರ ಸಿದ್ಧ ವಿಧಿಂ ವಿನಾ. ಕಟಿಸೂತ್ರ ಚಿಂತನೆ ಮಾಡಬೇಕು. ಸುತ್ತಲೂ ದೇಹಕ್ಕೆ ಸುತ್ತುವರೆದಿರ್ತಕ್ಕಂಥ ಕಟಿಸೂತ್ರ ಸೊಂಟದಲ್ಲಿ, ಆ ಕಟಿಸೂತ್ರ ಕಟಿಯಲ್ಲಿರ್ತಕ್ಕಂಥ ಸೂತ್ರ ಅದು, ಅದರಿಂದ ಏನದು? ಕಾತ್ರ ಕೀರ್ತಿರ್ಯತೆ ನಾಂತು ಶಾಸ್ತ್ರ ಸಿದ್ಧ ವಿಧಿಂ ವಿನಾ. ಯತಿಗಳಿಗೆ ಕೀರ್ತಿ ಅಂತಂದರೆ ಶಾಸ್ತ್ರ ಸಿದ್ಧವಾದ ವಿಧಿಯಿಂದಲೇ ಅವರಿಗೆ ಕೀರ್ತಿ. ಶಾಸ್ತ್ರ ಏನೇನು ಹೇಳ್ತದೆ, ಆ ವಿಧಾನ ಮಾಡ್ತದೆ, ಅದರಂತೆ ನಡ್ಕೊಂಡು ಹೋದ್ರೆ ಅವರಿಗೆ ಕೀರ್ತಿ. ಅದರಂತೆ ನಡೆಯದೇನೆ ಇದ್ರೆ, ವಿಧಿಬದ್ಧರಾಗದೇ ಇದ್ರೆ ಅವರಿಗೆಂಥ ಕೀರ್ತಿ ಬರ್ಲಿಕ್ಕೆ ಸಾಧ್ಯ? ಅವ್ರಿಗೇನು ಕೀರ್ತಿ ಬರ್ತದೆ ಅಂತ ಉತ್ತರಾರ್ಥದಲ್ಲಿ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ಆ ರಾಜರ ಕಟಿಸೂತ್ರವನ್ನು ಚಿಂತನೆ ಮಾಡಿದರೆ ನಾವೂ ಕೂಡ ವಿಧಿಯ ಚೌಕಟ್ಟನ್ನು ಬಿಟ್ಟು, ಶಾಸ್ತ್ರದ ಚೌಕಟ್ಟನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗದಂತೆ ನಮ್ಮನ್ನು ಆ ಚೌಕಟ್ಟಿನಲ್ಲಿ ನಮ್ಮನ್ನು ಕಾಪಾಡ್ತದ. ನಾವು ಚೌಕಟ್ಟು ಬಿಟ್ಟು ಹೋದ್ವಿ ಅಂತಂದ್ರೆ ಅರ್ಥ ಏನು? ಒಂದು ಬಂಧನ ಬೇಕು, ಪ್ರತಿಯೊಬ್ಬನಿಗೂ ಒಂದು ಬಂಧನ ಬೇಕು, ಒಂದು ಚೌಕಟ್ಟು ಬೇಕು, ಒಂದು ಸರ್ಕಲ್ ಬೇಕು. ಅದು ದಾಟಿ ಆ ಕಡೆ ಹೋಗಬಾರ್ದು, ಶಾಸ್ತ್ರ ಸಿದ್ಧ ವಿಧಿಯನ್ನು ಮೀರಿ ಹೋಗಬಾರ್ದು. ಹೋದ್ರೆ ಯಾವ ಕೀರ್ತಿನೂ ಇಲ್ಲ, ಅಪಕೀರ್ತಿ ಬರ್ತದೆ. ಅದರಂತೆ ಆ ಕಟಿಸೂತ್ರವನ್ನು ಚಿಂತನೆ ಮಾಡೋದ್ರಿಂದ ನಮಗೂ ಕೂಡ ಒಂದು ಚೌಕಟ್ಟಿನ ಒಳಗೇ ಇರುವಂತೆ ಸುತ್ತು ಹಾಕಿರ್ತದೆ ನೋಡಿ, ಕಟಿಸೂತ್ರ ಸುತ್ತುವರೆದಿರ್ತದೆ. ಅದರಂತೆ ನಮಗೆ ಎಲ್ಲ ಕಡೆಯಿಂದ ಬಂಧನಾಗಿ ಒಂದು ಚೌಕಟ್ಟನ್ನು ಮೀರಿ ಆ ಕಡೆ ಹೋಗದಂತೆ ಕಾಪಾಡ್ತಕ್ಕಂಥದ್ದು ಆವಾಗಲೇ ಕೀರ್ತಿ. ಅದು ಚೌಕಟ್ಟು ಮೀರಿ ನಾವು ಹೋದ್ವಿ, ಶಾಸ್ತ್ರ ಸಿದ್ಧವಾದ ಶಾಸ್ತ್ರದ ಚೌಕಟ್ಟಿನಲ್ಲಿರ್ಬೇಕು, ಶಾಸ್ತ್ರದ ಬಂಧನದಲ್ಲಿರಬೇಕು ನಾವು. ಆ ಬಂಧನ ಬೇಕೇ ಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತು. ಆ ಶಾಸ್ತ್ರದ ಆ ಸೂತ್ರದ ಬಂಧನವನ್ನು ಮೀರಿ ಆ ಕಡೆ ಹೋಗಿಬಿಟ್ರೆ ಕೀರ್ತಿ ಇಲ್ಲ. ಅಂತಹ ಕೀರ್ತಿಯನ್ನು ಕೊಡ್ತಕ್ಕಂಥದ್ದು ಅವರ ಕಟಿಸೂತ್ರ. ಕಮಂಡಲು, ರಾಜರ ಕಮಂಡಲು ವಾಮನ ದೇವರು ಕೊಟ್ಟದ್ದಂತೆ, ವಾಮನನಿಂದ ಪ್ರಾಪ್ತವಾದದ್ದು. ಅದನ್ನು ಚಿಂತನೆ ಮಾಡಿದ್ರೆ ಅದು ಅದರಲ್ಲಿ ಅಮೃತೋಪಮ ವಾರಿಣ, ಅಮೃತ ಸಮಾನವಾದ ನೀರು ತುಂಬಿರತಕ್ಕಂಥ ಕಮಂಡಲು. ಶಮನಂ ಕ್ಷುತ್ಪಿಪಾಸೆ ಚಾಪ್ಯ ಅಮೃತೋಪಮ ವಾರಿಣ. ಬೇರೆ ಕಮಂಡಲ್ನಲ್ಲಿರೋ ನೀರು ಬಾಯಾರಿಕೆಯನ್ನು ಪರಿಹಾರ ಮಾಡ್ತದೆ, ಆದರೆ ರಾಜರ ಕಮಂಡಲು ಚಿಂತನೆ ಮಾಡಿದರೆ ಅದರಲ್ಲಿರ್ತಕ್ಕಂಥ ಅಮೃತೋಪಮವಾದ ಜಲ ಕ್ಷುತ್ಪಿಪಾಸ, ಹಸಿವೆ ಬಾಯಾರಿಕೆ ಎರಡನ್ನೂ ಕೂಡ ಶಮನ ಮಾಡ್ತಕ್ಕಂಥ, ಹಸಿವೆ ಬಾಯಾರಿಕೆಯನ್ನು ಶಮನ ಮಾಡುವ ಅವರ ಕಮಂಡಲವನ್ನು ಚಿಂತಿಸಬೇಕು. ಅಂದ್ರ ಅರ್ಥ, ಅದರಲ್ಲಿ ಅಮೃತೋಪಮವಾದ ನೀರು ತುಂಬಿದೆ ಅಂತಂದ್ರೆ ಅದನ್ನು ಆ ಕಮಂಡಲವನ್ನು ಚಿಂತನೆ ಮಾಡೋದ್ರಿಂದ ಭಕ್ತಿ ಉಂಟಾಗ್ತದೆ. ಭಕ್ತಿಯೇ ನೀರು, ನೀರು ಅಂದ್ರೆ ಭಕ್ತಿ. ಓಂ ಅಂಬು ವದಗ್ರಹಣಾತ್ಮತಾ ಹಿದರ್ಶಿಸಿ, ಭಕ್ತಿ ಅಂದ್ರೆ ಅದು ನೀರು, ನೀರು ಅಂದ್ರೆ ಭಕ್ತಿ ಸಂಕೇತ. ಭಕ್ತಿ ಬರ್ತದೆ ಪರಮಾತ್ಮನಲ್ಲಿ, ಭಕ್ತಿ ಉಂಟಾದಾಗ ಮುಕ್ತಿ ಆಗ್ತದೆ. ಮುಕ್ತಿ ಆಯಿತು ಅಂತಂದ್ರೆ ಆಮೇಲೆ ಕ್ಷುತ್ಪಿಪಾಸೆಗಳನ್ನು ಮೀರಬಹುದು. ಅಶನಾಯ ಪಿಪಾಸೆ ಶೋಕಂ ಮೋಹಂ ಜರಾ ಮೃತ್ಯು ಮತ್ತೇತಿ ಅಂದ್ರೆ ಅದು ಮೋಕ್ಷ, ಮೋಕ್ಷವನ್ನು ಕೊಡ್ತಕ್ಕಂಥದ್ದು. ಅಂತಹ ಕಮಂಡಲವನ್ನು ಚಿಂತನೆ ಮಾಡಿ ಭಕ್ತಿ ಭಕ್ತಿಯನ್ನುಂಟು ಮಾಡಿ ತದ್ವಾರ ಅಕ್ಷುತ್ಪಿಪಾಸೆಗಳನ್ನು ಪರಿಹಾರ ಮಾಡಿ ಮುಕ್ತಿಯನ್ನು ಕೊಡ್ತದೆ ಅಂತರ್ಥ. ತ್ವಷ್ಟೃವಿನಿಂದ ಬಂದಿರತಕ್ಕಂಥ ಪಾದಪೀಠ ಅಂದರೆ ಅದನ್ನು ಚಿಂತನೆ ಮಾಡೋದ್ರಿಂದ ಪಾದಗಳಿಂದ ಪುಣ್ಯಕ್ಷೇತ್ರ ಯಾತ್ರೆ ನಡೆದು ಆ ಪುಣ್ಯ ಉತ್ಪತ್ತಿ ಆಗ್ತದೆ. ಅದಕ್ಕಾಗಿ ಆ ಪಾದಪೀಠವನ್ನು ಚಿಂತನೆ ಮಾಡಬೇಕು. ಕರ್ಣಕುಂಡಲಗಳು, ಅದು ಮೂಲತಃ ಶಿವನ ಹತ್ರ ಇದ್ದದ್ದು. ಶಿವನಿಂದ ಪಡೆದು ಗಣಪತಿ ತಾನು ತೆಗೆದುಕೊಂಡು ಗಣಪತಿ ಎರಡು ಕರ್ಣಕುಂಡಲಗಳನ್ನು ರಾಜರಿಗೆ ಕೊಟ್ಟಿದ್ದ. ಗಣಪತಿ ಕೊಟ್ಟ ಕರ್ಣಕುಂಡಲ ಅದನ್ನು ಚಿಂತನೆ ಮಾಡಬೇಕು. ಅಂದರೆ ಮಹಾಭಾರತವನ್ನು ಬರೆದವನು ಗಣಪತಿ ಅಂತ ಒಂದು ರೂಢಿ. ಕರ್ಣಕುಂಡಲಗಳು ರಾಜರು ಧರಿಸಿದ್ದನ್ನು ಚಿಂತನೆ ಮಾಡಿದರೆ ಅದರಿಂದ ಇತಿಹಾಸ ಪುರಾಣ ಅನ್ನತಕ್ಕಂಥ ಎರಡು ಕುಂಡಲಗಳು ನಮ್ಮ ಕಿವಿಗೆ ಭೂಷಣಪ್ರಾಯ ಆಗ್ತದೆ. ಕರ್ಣಕ್ಕೆ ಭೂಷಣ ಅಂದರೆ ಯಾವುದು? ಕರ್ಣಕ್ಕೆ ಭೂಷಣ ಬರೇ ಕುಂಡಲ ಅಲ್ಲ. ಕರ್ಣಭೂಷಣ ಅಂತಂದರೆ ಶಾಸ್ತ್ರ ಶ್ರವಣ ಮಾಡೋದೇ ಕಿವಿಗೆ ಭೂಷಣ, ಭಗವಂತನ ನಾಮ ಕೀರ್ತನೆ ಮಾಡೋದೇ ನಾಲಿಗೆಗೆ ಭೂಷಣ, ದಾನ ಮಾಡೋದೇ ಕೈಗೆ ಭೂಷಣ. ಅದರಂತೆ ಕರ್ಣಕುಂಡಲಗಳು ಅದನ್ನು ಚಿಂತನೆ ಮಾಡೋದ್ರಿಂದ ನಮ್ಮ ಕರ್ಣಗಳಲ್ಲಿ ಕುಂಡಲ ಪ್ರಾಪ್ತ ಆಗ್ತದೆ ಅಂತಂದ್ರೆ ಇತಿಹಾಸ ಪುರಾಣ ಅನ್ನುವಂಥ ಎರಡು ಕುಂಡಲಗಳು ಅದರ ಶ್ರವಣ ಆಗ್ತದೆ. ಅದೇ ಕರ್ಣಕ್ಕೆ ಆಭರಣ ಭೂಷಣ, ಅದನ್ನು ಗಣಪತಿ ಕೊಟ್ಟರು. ಇಂದ್ರದೇವರು ಶ್ವೇತಕ್ಷತ್ರವನ್ನು ಕೊಟ್ಟರಂತೆ. ಶ್ವೇತ ಅಂದರೆ ಶುಭ್ರ, ಶುಭ್ರವಾದಂಥ ಶ್ವೇತಕ್ಷತ್ರ ಇಂದ್ರ ಕೊಟ್ಟ ವಾದಿರಾಜರಿಗೆ. ಶ್ವೇತಕ್ಷತ್ರ ಅಂದ್ರೆ ಅದನ್ನು ಚಿಂತನೆ ಮಾಡೋದ್ರಿಂದ ಶುಭ್ರವಾಗಿರ್ತಕ್ಕಂಥ ಛತ್ರ ಅಂತಂದ್ರೆ ಇತಿಹಾಸ ಪುರಾಣ ಕರ್ಣಕುಂಡಲಗಳು. ತಲೆ ಮೇಲಿರ್ತಕ್ಕಂಥ ಶ್ವೇತಕ್ಷತ್ರ ಅಂದರೆ ನಿರ್ದುಷ್ಟವಾಗಿರ್ತಕ್ಕಂಥ ಅಪೌರುಷೇಯವಾದ ವೇದವೇ ಶ್ವೇತಕ್ಷತ್ರ. ಸಕಲ ವೇದ ಜ್ಞಾನ ತಲೆಯಲ್ಲಿ ಬರ್ತದೆ, ಆ ವೇದ ಜ್ಞಾನವನ್ನು ಸಂಪಾದನೆ ಮಾಡಿಕೊಡ್ತಕ್ಕಂಥದ್ದು. ಅದು ಎರಡು ಚಾಮರಗಳು, ದೇವೇಂದ್ರನೇ ಎರಡು ಚಾಮರಗಳನ್ನು ಕೊಟ್ಟಿದ್ದ. ಆ ಎರಡು ಚಾಮರ ಅಂತಂದರೆ ಪರಪಕ್ಷ ನಿರಾಕರಣೆ, ಸ್ವಮತ ಸ್ಥಾಪನ ಅಂತ ಅದಕ್ಕೆ ಸಂಕೇತವಾದ ಎರಡು ಚಾಮರಗಳು. ಕೂಡ್ಲಿಕ್ಕೆ ಪೀಠ, ಅದು ತ್ವಷ್ಟ್ರವೇ ಕೊಟ್ಟಿರ್ತಕ್ಕಂಥದ್ದು. ತಲೆ ಮೇಲೆ ಮುಕುಟ, ಅದನ್ನು ಅದು ಜ್ಞಾನಕ್ಕೆ ಸಂಕೇತ. ನೂಪುರ, ಲಕ್ಷ್ಮೀದೇವಿ ನೂಪುರವನ್ನು ಕೊಟ್ಟಿದ್ದಾಳೆ ಗೆಜ್ಜೆ. ಅದು ತೀರ್ಥಯಾತ್ರ ಇತ್ಯಾದಿ ಪುಣ್ಯವನ್ನು ಕೊಡ್ತಕ್ಕಂಥದ್ದು. ವಿಷ್ಣು ಅಂಗದ ಅನ್ನುವಂಥ ಆಭರಣಗಳನ್ನು ಕೊಟ್ಟಿದ್ದಾನೆ. ಅಂಗದೇ ಭಂಗದೇರೀಣಾಂ, ಅರಿಗಳನ್ನು ಭಂಗ ಮಾಡತಕ್ಕಂಥದ್ದು ಅಂಗದ. ಹಾಗೆ ಕೈಯಿಂದ ಪಾಪಕೃತ್ಯವನ್ನು ಮಾಡದೆ ಕೇವಲ ಶುಭಕರ್ಮಗಳನ್ನೇ ನಮ್ಮ ಕೈಯಿಂದ ನಾವು ಮಾಡಬೇಕು. ಅದಕ್ಕೆ ವಾಜರಾಜರು ಕೈಯಲ್ಲಿ ಧರಿಸಿದ ಅಂಗದ, ದೇವೇಂದ್ರ ಕೊಟ್ಟಿರ್ತಕ್ಕಂಥ ಅಂಗದ, ಅದು ಅಂಗದೇ ಭಂಗದೇರೀಣಾಂ, ಅಂಗದೇಶೇ ವಿರಾಜಿತೆ ಅಂತ. ಅದು ಅರಿಣಾಂ ಭಂಗದೆ ಅಂತಂದ್ರೆ ದುಷ್ಕೃತ್ಯಗಳನ್ನು, ಅದೇ ಶತ್ರು ಅಂತ, ದುಷ್ಕೃತ್ಯಗಳನ್ನು ಭಂಗ ಮಾಡತಕ್ಕಂಥದ್ದು. ಕೈಯಿಂದ ಯಾವ ದುಷ್ಕೃತ್ಯ ನಡೆಯದೇನೆ ಸತ್ಕರ್ಮ ನಡೀಲಿಕ್ಕೆ ರಾಜರು ಧರಿಸಿದ ಅಂಗದಗಳನ್ನು ಚಿಂತನೆ ಮಾಡಬೇಕು. ವಿಷ್ಣು ಕೊಟ್ಟದ್ದು ಕೇಯೂರ, ಅದು ಒಂದು ಆಭರಣ, ಅದು ಶಬ್ದ ಮಾಡತಕ್ಕಂಥ ಆಭರಣ ಕೇಯೂರ. ಅದಕ್ಕೆ ಅಭಿಮಾನಿ ಶಿವ ಅಂತೆ, ಶಿವನಿಂದ ಅಭಿಮಾನಿ, ಅದೇ ಶಿವನೇ ಕೊಟ್ಟದ್ದು ಅಂಥ ಕೇಯೂರ. ಮಯೂರ ರವತೋ ನಿತ್ಯಂ ವಾಯುತ್ವಂ ತಸ್ಯ ವಕ್ತ್ಯಹೋ ಅಂತ. ಆ ಕೇಯೂರ ಅವರು ಧರಿಸಿದ್ದು ಶಬ್ದ ಮಾಡ್ತಾ ಇದ್ರೆ ಕೇಯೂರ ಕೊಟ್ಟದ್ದು ಯಾರು? ಶಿವ. ಅದಕ್ಕೆ ಅಭಿಮಾನಿ ಶಿವ. ಆ ಕೇಯೂರ ಧರಿಸಿದ್ದಾರೆ, ಅದು ಶಬ್ದ ಮಾಡ್ತಾ ಇದ್ರು ಅಂದ್ರೆ ಏನರ್ಥ? ಕೇಯೂರ ಶಬ್ದ ಮಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ಅಭಿಮಾನಿಯಾಗಿರತಕ್ಕಂಥ ರುದ್ರದೇವರು ಶಬ್ದ ಮಾಡ್ತಾ ಇದ್ದಾರೆ. ಏನು ಶಬ್ದ ಮಾಡ್ತಾ ಇದ್ದಾರೆ? ನೀವು ಮುಂದೆ ಸಮೀರ ಪದವಿಗೆ ಬರ್ತಕ್ಕಂಥವರು ಅಂತ. ವಾಯುತ್ವಂ ತಸ್ಯ ವಕ್ತೆ ಹೋ, ಆ ಧ್ವನಿಗೆ ಅದೇ ಅರ್ಥ. ಉಳಿದವರು ಹೇಳಲಿ ಬಿಡ್ಲಿ, ಶಿವ ಅಂತೂ ಹೇಳ್ತಾ ಇದ್ದ. ಆ ಮಯೂರ ರವತೋ ನಿತ್ಯಂ ವಾಯುತ್ವಂ ತಸ್ಯ ವಕ್ತೆ ಹೋ, ಇಂಥ ಜ್ಞಾನ ಶಿವನ ಆ ಧ್ವನಿ, ಅದನ್ನು ಚಿಂತನೆ ಮಾಡಿದರೆ ಅದರಿಂದ ನಮಗೆ ದಿವ್ಯವಾದಂಥ ಜ್ಞಾನ ಪ್ರಾಪ್ತಿ ಆಗ್ತದೆ. ಯಾಕೆಂದರೆ ಜ್ಞಾನಂ ಮಹೇಶ್ವರಾದಿಚ್ಛೇದ್ ಭೂತಿಮಿಚ್ಛೇದ್ ಭೂತಾಶನಾಥ್ ಅಂತ. ಒಂದೊಂದು ದೇವತೆಗಳಿಂದ ಒಂದೊಂದನ್ನು ಬಯಸಬೇಕು. ಅದರಲ್ಲಿ ಶಿವನನ್ನು ಆರಾಧನೆ ಮಾಡಿ ನಾವು ಬೇಡ್ಕೊಳ್ಬೇಕಾದ್ದೇನು ಅಂತಂದ್ರೆ ಜ್ಞಾನ ಕೊಡು ಅಂತ ಕೇಳ್ಕೊಳ್ಬೇಕು. ಜ್ಞಾನಂ ಮಹೇಶ್ವರಾದಿಚ್ಛೆ, ಶಿವ ಕೊಡೋದು ಯಾವಾಗಲೂ ಜ್ಞಾನ. ಕುಮಾರಶ್ಚಿತ್ ಪಿತರಂ ವಂದಮಾನಂ ಪ್ರತಿ ನಾನ್, ವಾದರಾದರೆ ಬರೀತಾರೆ ಈ ವೇದ ಮಂತ್ರ ತಗೊಂಡು ಹರಿಭಕ್ತಿಲ ತಾದ. ಕುಮಾರಶ್ಚಿತ್ ಪಿತರಂ ವಂದಮಾನಂ ಪ್ರತಿ ನಾನಾಮ ರುದ್ರೋಪಯಂತಂ ಭೂರೇರ್ದಾತಾರಂ ಸತ್ಪತಿಂಗೃಣೀಶೇ ಸ್ತುತಸ್ತ್ವಂ ಭೇಷಜ ರಾಸ್ಯಸ್ಮೇ. ರುದ್ರದೇವರು ನಮಗೇನು ಕೊಡ್ತಾರೆ? ಭೂರೇರ್ದಾತಾರಂ, ಅಪಾರ ಸಂಪತ್ತನ್ನು ಕೊಡ್ತಾರೆ. ದೊಡ್ಡ ಸಂಪತ್ತು ಅಂತಂದ್ರೆ ಮೋಕ್ಷೋಪಯೋಗಿಯಾಗಿರ್ತಕ್ಕಂಥ ಹರಿಸರ್ವೋತ್ತಮತ್ವ ಜ್ಞಾನ ಕೊಡುವವರು ರುದ್ರದೇವರು. ನೀನು ಸ್ತುತನಾಗಿ ಔಷಧಪ್ರಾಯವಾದಂಥ ಜ್ಞಾನವನ್ನು ಕೊಡು ಅಂದ್ರೆ ಇದು ಸಂಸಾರ ಪರಿಹಾರಕವಾಗಿರತಕ್ಕಂಥ ಈ ದಿವ್ಯ ಜ್ಞಾನವನ್ನು ಕೊಡು ಅಂತ ಕೇಳುತ್ತೆ. ಆದ್ದರಿಂದ ಅದು ಜ್ಞಾನಪ್ರದವಾದಂತಹದ್ದು ಕೇಯೂರ. ಇನ್ನು ಮುದ್ರಾಂಗುಲಿಯಕ ಅಂತ ಒಂದು ಬಂದಿದೆ ಅಂತ ಹೇಳಿ, ಶಿವನೇ ಕೊಟ್ಟದ್ದು ಮುದ್ರಾಂಗುಲಿಯಕ. ಮುದ್ರಾಂಗುಲಿಯಕ ಬೇರೆ, ಹಸ್ತಾಂಗುಲಿಯಕ ಬೇರೆ. ಹಸ್ತಾಂಗುಲಿಯಕ ಅಂತಂದ್ರೆ ಬೆರಳಿಗೆ ಹಾಕೊಳ್ಳೋದು ಹಸ್ತಾಂಗುಲಿಯಕ. ಮುದ್ರಾಂಗುಲಿಯಕ ಅಂತಂದ್ರೆ ರಾಜರು ಏನಾದರೂ ಒಂದು ಬರೆದ್ರೆ ಸಂದೇಶ, ಏನಾದರೂ ಬರೆದ್ರೆ ರಾಯಸ ಬರೆದ್ರೆ ಅದಕ್ಕೊಂದು ಉಂಗುರದ ಮುದ್ರೆ ಹಾಕ್ತಾರೆ. ಅದರಲ್ಲಿ ಏನೋ ಒಂದು ಅವ್ರದ್ದು ಸಂಕೇತ ಅಕ್ಷರಗಳಿರ್ತದೆ, ಅದನ್ನು ಹಾಕ್ತಾರೆ. ಅದಕ್ಕೆ ಮುದ್ರಾಂಗುಲಿಯಕ ಅಂತ, ಅದನ್ನು ಒತ್ತರಿ. ಅದಿದ್ರೆ ಅದಕ್ಕೆ ಬೆಲೆ. ಅಂಥ ಒಂದು ಏನಾದರೂ ಶಾಸನ ಬರೆದ್ರೆ ಇವರದ್ದು ಅಂತ ಕಂಡುಹಿಡಲಿಕ್ಕಿರ್ತಕ್ಕಂಥದ್ದು ಒಂದು ಮುದ್ರಾಂಗುಲಿಯಕ. ಒಬ್ಬೊಬ್ಬ ರಾಜರು ಒಂದೊಂದು ಮಾಡಿಕೊಂಡಿರ್ತಾರೆ. ಅಂಥ ಮುದ್ರಾಂಗುಲಿಯಕ ಇವರ ಹತ್ರ ಇತ್ತು. ಅದನ್ನು ಚಿಂತನೆ ಮಾಡೋದ್ರಿಂದ ಅದು ರಾಜ್ಯದಂ ಧ್ರುವಂ ಅಂತ, ಬೇಗನೆ ಶೀಘ್ರದಲ್ಲಿ ಒಳ್ಳೆ ರಾಜ್ಯವನ್ನೇ ಕೊಡ್ತಕ್ಕಂಥದ್ದು. ಸಾಮ್ರಾಜ್ಯಂ ಅಂತ ಹೇಳ್ತೀವಲ್ಲ, ಅಂಥ ಸಾಮ್ರಾಜ್ಯ ರಾಜ್ಯವನ್ನೆಲ್ಲ ಕೊಡೋದು ಆ ಮುದ್ರಾಂಗುಲಿಯಕ. ಹಸ್ತಾಂಗುಲಿಯಕ ಅದು ವರುಣದೇವರು ರಾಜರಿಗೆ ಉಡುಗೊರೆಯಾಗಿ ಕೊಟ್ರಂತೆ, ಕಾಣಿಕೆಯಾಗಿ ಸಮರ್ಪಣೆ ಮಾಡಿದ್ರು. ವರುಣದೇವರ ಹತ್ರ ಎಲ್ಲಿ ಬಂತು ಅಂದ್ರೆ ರಾಮದೇವರಿಂದ ಬಂದಿತ್ತಂತೆ. ರಾಮನಿಗದು ಸಿಕ್ಕದ್ದು ಪ್ರಹಸ್ತನಿಂದ. ರಾವಣನ ಬಂಧು ಒಬ್ಬ ಇದ್ದಾನೆ ಪ್ರಹಸ್ತ ಅಂತ, ಜಂಬುಮಾಲಿ ತಂದೆ. ಆ ಪ್ರಹಸ್ತನ ಹತ್ರ ಒಂದು ದಿವ್ಯವಾದ ಹಸ್ತಾಂಗುಲಿಯಕ. ಆ ಪ್ರಹಸ್ತನಿಂದ ರಾಮ ಪಡೆದು ಅವನನ್ನು ಸಂಹಾರ ಮಾಡಿ ರಾಮ ಪಡ್ಕೊಂಡು ವರುಣನಿಗೆ ಕೊಟ್ಟಿದ್ದಂತೆ. ವರುಣದೇವರು ಅದನ್ನ ವಾದಿರಾಜ ಸ್ವಾಮಿಗಳಿಗೆ ಕೊಟ್ಟಿದ್ದಾರಂತೆ ಹಸ್ತಾಂಗುಲಿ. ಇದರ ಅರ್ಥ ರಾಮ ಪ್ರಹಸ್ತನಿಂದ ಪಡೆದು ವರುಣನಿಗೆ ಯಾಕೆ ಕೊಟ್ಟ ಅಂತಂದ್ರೆ, ದುಷ್ಟರ ಹತ್ರ ಏನಾದರೂ ಒಳ್ಳೇದಿದ್ರೆ ಅದನ್ನು ಕಸ್ಕೊಳ್ಳೋದು ಸತ್ಯಂದ್ರೆ ಕೊಟ್ಟು. ಕೃಷ್ಣನು ಹಾಗೆ ಮಾಡಿದ. ವ್ಯೋಮಾಸುರ ಕೆಲವೆಲ್ಲ ಹಸುರು ದ್ರವ್ರತ್ರ ಇರೋ ದಿವ್ಯಮಣಿಯನ್ನು ತೆಗೆಯೋದು, ಬೇರೆ ಬೇರೆಯವರಿಗೆ ಕೊಡೋದು. ಅಂದ್ರೆ ದುಷ್ಟರು ಮಾಡಿದ ಪುಣ್ಯವನ್ನು ಸಜ್ಜನರಿಗೆ ಹಂಚ್ತಾರೆ. ಸಜ್ಜನರಿಂದ ಏನಾದರೂ ಪಾಪ ನಡೀತು ಅಂತಂದ್ರೆ ಅದು ದುಷ್ಟರಿಗೆ ಹೋಗ್ತದೆ. ಸಜ್ಜನರು ಮಾಡಿದ ಪಾಪ ದುಷ್ಟರಿಗೆ ಹೋಗ್ತದೆ. ದುರ್ಜನರು ಮಾಡಿದ ಸತ್ಕರ್ಮ ಸಜ್ಜನರಿಗೆ ಬರ್ತದೆ. ಫಲವಿಭಾಗ ಮಾಡಿ ಅಂತಾರೆ, ಇದಕ್ಕೆ ಫಲವಿಭಾಗ ಮಾಡ್ತಾನಂತೆ ಪರಮಾತ್ಮ. ಅದರಂತೆ ಆ ಉಂಗುರವನ್ನು ತೆಗೆದು ರಾಮ ತೆಗೆದುಕೊಂಡು ವರುಣನಿಗೆ ಕೊಡ. ವರುಣದೇವರು ಇದು ವಾದಿರಾಜ ಸ್ವಾಮಿಗಳಿಗೆ ಯೋಗ್ಯವಾದದ್ದು ಅಂತ ಭಾವಿಸಿ ಅಂತ ಹಸ್ತಾಂಗುಲೀಕವನ್ನು ಅವರು ಕೊಟ್ಟಿದ್ದಾರೆ. ಖಡ್ಗ, ದಿವ್ಯವಾದ ಖಡ್ಗ ಇತ್ತಂತೆ ರಾಜರಲ್ಲಿ. ಅದು ಯಾವಾಗ ಬಂದದ್ದು ಅಂತಂದ್ರೆ, ಮೇರು ಪರ್ವತದಲ್ಲಿ ಒಂದು ಸಲ ಕಾಟಕೋಪನಿಷತ್ತು ಪ್ರವಚನ ಮಾಡಿ ಪಾಠ ಹೇಳಿದ್ರಂತೆ ರಾಜರು. ಮೇರು ಪರ್ವತದಲ್ಲಿ ಕಾಟಕೋಪನಿಷತ್ತು ಪಾಠ ಹೇಳಿದಾಗ ಕಾಟಕಂ ಪಾಠಕೈಹಿ ದತ್ತ, ಕಾಟಕೋಪನಿಷತ್ತನ್ನ ಅಧ್ಯಯನ ಮಾಡಿದಂಥ ಶಿಷ್ಯರೆಲ್ಲ ಸೇರಿ ಗುರುದಕ್ಷಿಣೆ ಅಂತ ಒಂದು ಖಡ್ಗ ಕೊಟ್ರಂತೆ. ಕಾಟಕೋಪನಿಷತ್ತಿನಿಂದ ಬಂದ ಖಡ್ಗ ಅದನ್ನ ಮೇರು ಪರ್ವತದಲ್ಲಿ ಪಡೆದದ್ದು. ಇನ್ನು ಕಂಠದಲ್ಲಿರ್ತಕ್ಕಂಥ ಮುತ್ತಿನ ಸರ, ಅದು ಬೇರೆ ಬೇರೆ ದೇವತೆಗಳು ಕೊಟ್ಟದ್ದು. ಆ ಮುತ್ತಿನ ಸರ ಕಂಠದಲ್ಲಿದ್ದದ್ದನ್ನು ಚಿಂತನೆ ಮಾಡಿದರೆ ಅದು ವ್ಯಾಖ್ಯಾನದಲ್ಲೆಲ್ಲ ಬರೀತಾರೆ, ಉಪದೇಷ್ಟೃತ್ವ ಸಿದ್ಧಯೇ ಅಂತ ಬರೀತಾರೆ. ಇನ್ನೊಬ್ಬರಿಗೆ ಉಪದೇಷ್ಟೃತ್ವ ಸಿದ್ಧ ಆಗಬೇಕಾದ್ರೆ, ನಮಗೆ ಬರಬೇಕಾದ್ರೆ ಅಂದರೆ ಇನ್ನೊಬ್ಬರಿಗೆ ಪಾಠ ಹೇಳಬೇಕು, ಮತ್ತೊಬ್ಬರಿಗೆ ಪಾಠ ಹೇಳಿದರೆ ಅದರಿಂದ ಬಹಳ ಪುಣ್ಯ. ವ್ಯಾಖ್ಯೈಕಸ್ಯ ಶತೋತ್ತರ ಅಂತ ರಾಜ. ದೊಡ್ಡ ದೊಡ್ಡ ಯಜ್ಞ ಯಾಗ ಕರ್ಮ ಪ್ರತಿಮಾ ಪೂಜೆ ಪ್ರತಿಮಾರ್ಚನೆ ಎಲ್ಲದಕ್ಕಿಂತಲೂ ಮಿಗಿಲಾದ ಪುಣ್ಯ ಬರೋದು ವ್ಯಾಖ್ಯ ಏಕಸ್ಯ ಶತೋತ್ತರ. ಒಬ್ಬನಿಗೆ ಒಂದು ಸತ್ಶಾಸ್ತ್ರವನ್ನು ಪಾಠ ಹೇಳಬೇಕಂತ, ಒಬ್ಬರಿಗೆ ಹೇಳಿದರೆ ಸಾಕು, ಒಂದು ಗ್ರಂಥದ ಪಾಠವನ್ನಾದರೂ ಹೇಳಿದರೆ ಅಷ್ಟು ಪುಣ್ಯ. ಆ ಉಪದೇಷ್ಟೃತ್ವ ಬರಬೇಕಾದ್ರೆ ರಾಜರ ಕಂಠದಲ್ಲಿರ್ತಕ್ಕಂಥ ಆ ಮುತ್ತಿನ ಸರಗಳನ್ನು ಚಿಂತನೆ ಮಾಡಬೇಕು. ದೇವತೆಗಳು ಕೊಟ್ಟ ಮುತ್ತಿನ ಸರ ಕಂಠದಲ್ಲಿದೆ, ಅದನ್ನು ಚಿಂತನೆ ಮಾಡಿದರೆ ನುಡಿಮುತ್ತುಗಳು ನಮ್ಮ ಕಂಠದಿಂದ ಬರೋ ಹಾಗಾಗುತ್ತೆ. ಆದ್ದರಿಂದ ಅವರ ಕಂಠದ ಸರಗಳನ್ನು ಚಿಂತನೆ ಮಾಡಬೇಕು ಅಂತಾರೆ. ವೇದ ಪ್ರವಕ್ತೃತ್ವ ಬರ್ತದೆ, ವೇದ ಪ್ರವಚನಾಚಾರ್ಯರಾಗಬಹುದು. ಪಾದಾಂಗುಲಿಯ ಕಾಲುಂಗುರ, ಅದನ್ನು ಚಿಂತನೆ ಮಾಡಿದರೆ ಕ್ಷೇತ್ರಯಾತ್ರಿಗಳಿಗೆ ಕಾಲು ಅನುಕೂಲ ಆಗ್ತದೆ. ಹೀಗೆ ರಾಜರ ಉಪಾಸನೆಯಿಂದ, ಯಾವ್ಯಾವ ಆಭರಣಗಳ ಉಪಾಸನೆಯಿಂದ, ಆಯುಧಗಳು, ಅವರ ವೈಭವ, ಇದರಿಂದ ಏನು ಫಲ ಅನ್ನೋದನ್ನು ಅದರ ಸಹಿತವಾಗಿ ಇದನ್ನೆಲ್ಲ ತಿಳಿಸಿದ್ದಾರೆ. ಇನ್ನೊಂದು ಮಹಿಮೆ, ಮರ್ತ್ಯಲೋಕಂತು ಹಿತ್ವಾಹಂ ಸತ್ಯಲೋಕಮಿತೋ ಗಮಂ ಶ್ರುತ್ಯಭಾವಂ ಕರ್ತೃಕಾಮಃ ದೈತ್ಯ ಕಶ್ಚಿತ್ ಧತೋ ಮಯಾ. ಮರ್ತ್ಯಲೋಕದಿಂದ ಸತ್ಯಲೋಕಕ್ಕೆ ಹೊರಟ್ರಂತೆ, ಇಲ್ಲಿಂದ ಮರ್ತ್ಯಲೋಕವನ್ನು ಬಿಟ್ಟು ಅವರು ಸತ್ಯಲೋಕಕ್ಕೆ ಹೋದರಂತೆ. ಹೋಗುವಾಗ ಅಲ್ಲಿ ದಾರಿಯಲ್ಲೇ ಒಬ್ಬ ದೈತ್ಯನನ್ನು ಕೊಂದು ಹೋದ್ರಂತೆ. ಅವನು ಯಾರು ಅಂದರೆ ಶ್ರುತ್ಯಭಾವಂ ಕರ್ತೃಕಾಮಃ, ವೇದವನ್ನೇ ಇಲ್ಲ ಅಂತ ಮಾಡಲಿಕ್ಕೆ ಹೊರಟಿದ್ನಂತೆ. ಶ್ರುತಿ ಅಂದರೆ ವೇದ, ವೇದವನ್ನೇ ಇಲ್ಲ ಅಂತ ಮಾಡಿಬಿಡಬೇಕು. ವೇದವೇ ಇಲ್ಲದಿದ್ದರೆ ಮತ್ತಿನ್ನೇನು ವೈದಿಕತೆ ಉಳಿತು? ಅಂಥ ಶ್ರುತಿಯನ್ನೇ ನಾಶ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಒಬ್ಬ ದೈತ್ಯನನ್ನ ಸಂಹಾರ ಮಾಡಿ ನಾನು ಸತ್ಯಲೋಕಕ್ಕೆ ಹೋದೆ ಅಂತ. ಹಯಗ್ರೀವ ದೇವರು ಅದೇ ಕೆಲಸ ಮಾಡಿದ್ದು, ಬಿಂಬರೂಪ್ಯದ ಪರಮಾತ್ಮ ಮಾಡಿದ್ದು ಅದನ್ನು, ಶ್ರುತಿಯನ್ನೇ ಇಲ್ಲ ಅಂತ ಮಾಡಬೇಕು ಅಂತ ಹೊರಟಿದ್ದು. ಅಂಥ ದೈತ್ಯರನ್ನ ಹನನ ಮಾಡಿದ್ದು ವಾದಿರಾಜ ಸ್ವಾಮಿ. ಇದು ಒಂದರ್ಥ. ಇನ್ನೊಂದು ಇದಕ್ಕೆ ಆಧ್ಯಾತ್ಮಿಕ ಅರ್ಥ ಅಂದರೆ ಶ್ರುತಿ ಅಂತಂದರೆ ಶ್ರವಣ ಅಂತ ಅರ್ಥ. ಶ್ರುತಿ ಅಂದರೆ ಶ್ರವಣ. ಶ್ರುತ್ಯಭಾವಂ ಕರ್ತೃಕಾಮಂ, ಈ ಆಖ್ಯಾನ ಗ್ರಂಥದ ಶ್ರವಣ ಯಾರೂ ಮಾಡಿರಬಾರದು ಅಂತ ಒಬ್ಬ ದೈತ್ಯ ಹೊರಟನಂತೆ. ಎಲ್ಲರೂ ಶ್ರವಣ ಮಾಡಿಬಿಟ್ರೆ ಆಮೇಲೆ ಎಲ್ಲ ಪ್ರಚಾರಕ್ಕೆ ಬಂದುಬಿಡ್ತದೆ. ಅದಕ್ಕೆ ಶ್ರುತ್ಯಭಾವಂ ಕರ್ತೃಕಾಮಂ, ಇದರ ಶ್ರವಣನೇ ಯಾರೂ ಮಾಡಿರಬಾರದು. ಆ ರೀತಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ದೈತ್ಯ ಕಶ್ಚಿತ್ ಧತೋಮಯ, ಅಂತಹ ದೈತ್ಯನನ್ನು ಕೂಡ ಅಂದರೆ ಇದರ ಮೇಲೆ ಅಪ್ರಾಮಾಣ್ಯ ಪ್ರತಿಪಾದನೆ ಮಾಡಿ ಯಾರೂ ಇದರ ಶ್ರವಣ ಮಾಡಿರಬಾರದು ಅಂತ ಹೊರಟಿರ್ತಕ್ಕಂಥವರನ್ನ ನಾನು ಹತೋಮಯ ಅಂತಂದರೆ ನಮ್ಮ ಯುಕ್ತಿಗಳಿಂದ ಅವರನ್ನು ಖಂಡಿಸಿ ಆಮೇಲೆ ನಾನು ಸತ್ಯಲೋಕಕ್ಕೆ ಹೋಗಿದ್ದೀನಿ. ಹೀಗೆ ಅದು ಒಂದರ್ಥ. ಯಾಕೆ ದ್ವಿಧಾ ವ್ಯಾಖ್ಯಾನ ವರ್ತೃತ್ವ, ಮಮಾಖ್ಯಾನ ಮಮಾನಂದ ಪರೋಭವ ಅಂತ ಹೇಳಿದ್ರಿಂದ ಹಾಗೆ. ಸತ್ಯಲೋಕದಲ್ಲೇ ಹಯಗ್ರೀವ ದೇವರಿಂದ ಸಕಲ ಶ್ರುತ್ಯರ್ಥವನ್ನು ಉಪದೇಶ ಪಡೆದ್ರಂತ. ಸಕಲ ಶ್ರುತ್ಯರ್ಥೋಪದೇಶ ಅಂತಂದ್ರೆ ಅದು ಬ್ರಹ್ಮದೇವರು ಪಡೆಯತಕ್ಕಂಥ, ಅದು ಉಳಿದವರು ಅವರವ್ರ ಯೋಗ್ಯತೆ. ಸಕಲ ಶ್ರುತ್ಯರ್ಥೋಪದೇಶವನ್ನು ಪಡೆದಿದ್ದಾರೆ. ಬದರಿಯಲ್ಲಿ ಬಂದಾಗ ನಡೆದ ಘಟನೆ ಹೇಳಿದ್ರು ಅವರು. ಬದರಿಕಾಶ್ರಮಕ್ಕೆ ಹೋದಾಗ ಶಿಷ್ಯಾಣಾಮ ಯುತೆ ತಸ್ಮಿನ್, ಸುಮಾರು 10,000 ಮೇಲ್ಪಟ್ಟು ಶಿಷ್ಯರಿದ್ರಂತಾರೆ ವೇದವ್ಯಾಸ ದೇವರಂತೆ. ಅಂಥ ಶಿಷ್ಯರ ಮಧ್ಯದಲ್ಲಿ ಶಿಷ್ಯಾಣಾಂ ಯುತೆ ತಸ್ಮಿನ್ ಪುಷ್ಪಾಣಾಂ ಕೃತ ಮಾಲಿಕಾಂ, ಒಂದು ದಿವ್ಯವಾದ ಪುಷ್ಪದ ಮಾಲಿಕೆಯನ್ನ ಆ ವೇದವ್ಯಾಸ ದೇವರು ವಾದಿರಾದ್ರ ಕೊರಳಿಗೆ ಹಾಕಿದ್ರಂತೆ. ಪುಷ್ಯರಾಗ ಪ್ರಭಾಂ ದಿವ್ಯಾಂ, ಪುಷ್ಯರಾಗ ಮಣಿಯ ಮಾಲೆ ಇದ್ದಾಗಿತ್ತಂತೆ, ಆದ್ರೆ ಅದು ಪುಷ್ಪದ ಮಾಲೆ. ಅಂಥ ಮಾಲೆಯನ್ನ ತುಷ್ಯನ್ ಮಹ್ಯಂ ದದವು ಕೂಡ. ವೇದವ್ಯಾಸ ದೇವರು ಆ ಮಾಲೆಯನ್ನು ನನ್ನ ಕೊರಳಿಗೆ ಹಾಕಿ 10,000 ಎತ್ತುಗಳ ಮಧ್ಯದಲ್ಲಿ ನನ್ನನ್ನು ಇಷ್ಟು ಸಂತೋಷಪಡಿಸಿದರು. ಅವರು ಸಂತೋಷಪಟ್ಟು ನನಗೆ ನನ್ನ ಮೇಲೆ ವಾತ್ಸಲ್ಯ ತೋರಿಸಿದರು ಅಂತ ಹೇಳ್ತಾರೆ. ಇದು ದೊಡ್ಡ ಗೌರವ ಮಾಡಿದರು ಪುಷ್ಪಮಾಲಿಕೆ. ಹಾಗೆ ಬರೇ ಪುಷ್ಪಮಾಲಿಕೆ ಅಂತ ತಿಳ್ಕೊಳ್ಬಾರ್ದು. ಪುಷ್ಪಮಾಲ ಅಂತಂದರೆ ಸಕಲ ವೇದಾರ್ಥಗಳನ್ನು ಉಪದೇಶ ಮಾಡಿದರು ಅಂತ ಅರ್ಥ. ಅಲ್ಲಿ ವೇದದ ರಹಸ್ಯವನ್ನೆಲ್ಲ ಹೇಳಿದರು. ದಿವ್ಯವಾದ ಪುಷ್ಪಮಾಲಿಕೆ. ಪುಷ್ಪ ಅಂದರೆ ವೇದ, ಪುಷ್ಪ ಅಂದರೆ ವೇದಕ್ಕೆ ಹೆಸರು. ಪುಷ್ಪ ಶಬ್ದದ ಅರ್ಥನು ಪೋಷಯತಿ ಇತಿ ಪುಷ್ಪ ಅಂದರೆ ಪೋಷಕ ಅಂತ ಅರ್ಥ. ಪುಷ್ಪ ಪೋಷಕ. ಯಾವುದಕ್ಕೆ ಪೋಷಕ? ಧರ್ಮಕ್ಕೆ ಪೋಷಕ. ವೇದಗಳೆಲ್ಲ ಧರ್ಮಕ್ಕೆ ಪೋಷಕ. ವೇದೋಖಿಲೋ ಧರ್ಮ ಮೂಲಂ ಅಂತಾರೆ. ಅದರಿಂದ ಪುಷ್ಪದ ಮಾಲೆ ಅಂತಂದರೆ ವೇದದ ಸಮೂಹವನ್ನೇ ಉಪದೇಶ ಮಾಡಿದರು ಅಂತ ಅರ್ಥ. ಒಂದಲ್ಲ, ಎಲ್ಲ ಸಕಲ ವೇದಗಳನ್ನು ಅಂತಹ ಪುಷ್ಪ ಮಾಲಿಕೆ. ಅದು ಉಪನಿಷತ್ತಿನಲ್ಲಿ ಬರ್ತದೆ, ಋಗ್ವೇದ ಪ್ರಥಮಂ ಪುಷ್ಪಂ. ಮಧುವಿದ್ಯಾ ಅಂತ ಒಂದು ವಿದ್ಯೆಯಲ್ಲಿ ಹೇಳ್ತಾರೆ, ಋಗ್ವೇದ ಪ್ರಥಮಂ ಪುಷ್ಪಂ. ಋಗ್ವೇದವೇ ಮೊದಲನೇ ಪುಷ್ಪ, ಅದರ ಮಧುವೇ ಪರಮಾತ್ಮ. ಅದರಿಂದ ಭಗವಂತನಿಗೆ ದೇವ ಮಧು ಅಂತ ಹೆಸರು. ಅಸೌವಾ ದೇವ ಮಧು. ಪರಮಾತ್ಮ ದೇವತೆಗಳಿಗೆ ಮಧು. ಮಧು ಅಂತಂದ್ರೆ ಅದಕ್ಕೊಂದು ಹೂ ಬೇಕಲ್ಲ, ಅಂದರೆ ಋಗ್ವೇದವೇ ಹೂ. ಆ ಋಗ್ವೇದದಿಂದ ಬಂದಿರತಕ್ಕಂಥ ಮಧು ಅಂತಂದರೆ ಪರಮಾತ್ಮ. ಅಂದರೆ ಸಮಸ್ತ ಋಗ್ವೇದ ಭಗವಂತನನ್ನು ಪ್ರಕಟಪಡಿಸ್ತದೆ. ಹೀಗೆ ಯಜುರ್ವೇದ ಪುಷ್ಪ ಅಂತ, ಆ ಅಥರ್ವಾಂಗಿರಸ ಎಲ್ಲ ಸಕಲ ಸತ್ಯಾಸ್ತ್ರಗಳನ್ನು ಪುಷ್ಪ ಅಂತ ಕರೆದಿದ್ದ. ಅದರಿಂದ ಪುಷ್ಪ ಮಾಲಿಕ ಅಂತಂದರೆ ಗುಹ್ಯಾದೇಶ ಅಂತ ಹೇಳ್ತಾರೆ. ಅದು ಒಂದು ಪುಷ್ಪ ಅಂತ ಉಂಟಲ್ಲಿ. ಅದು ರುಜುಗಳು ಪಡೆಯತಕ್ಕಂಥ ಪುಷ್ಪ. ಅವರಿಗೆ ಅದು ಮಧುವಾಗಿ ಸೇರ್ತದೆ ಅಂತ ಉಂಟು. ಅಂದರೆ ಅತಿ ರಹಸ್ಯವಾಗಿರತಕ್ಕಂಥ ಪರಮಾತ್ಮನ ಪ್ರಮೇಯಗಳೆಲ್ಲ ಅವರಿಗೆ ಗೋಚರ. ಅಂಥ ಪುಷ್ಪ ಮಾಲಿಕೆಯನ್ನು ವೇದವ್ಯಾಸದೇವರು ಕೊಟ್ಟರು ಅಂತ ಇಟ್ಕೊಳ್ಬೇಕು. ಅಂದ್ರೆ ಅರ್ಥ ಬರೀ ಹೂವಿನ ಮಾಲೆ ಹಾಕಿದರು ಅಂತ ಅರ್ಥ ಅಲ್ಲ, ಸಕಲ ವೇದ ರಹಸ್ಯವನ್ನು ಉಪದೇಶ ಮಾಡಿದರು. ಮಧ್ವಾಚಾರ್ಯರು ದೊಡ್ಡ ಬದರಿಗೆ ಹೋದಾಗ ಅಲ್ಲಿಯೂ ಹಾಗೆ ಆಗಿತ್ತು. ಪುರಯೇವ ಪೂರಿತಮ ಪೂರಯತ್ ಪುನಃ ನನ್ನ ಕೃಷ್ಣ ಏಷ ಪರಮಾರ್ಥ ಸಂಖ್ಯೆಯ ಅಂತ ಹೇಳಿದಂತೆ ಇವರು ಕೂಡ ಬದರಿಕಾಶ್ರಮಕ್ಕೆ ಹೋದಾಗ ಪುಷ್ಪ ಮಾಲೆ ಹಾಕಿದರು ಅಂದ್ರೆ ಆ ರೀತಿ ತಗೊಳ್ಬೇಕು. ಯಾಕೆ ಯಾಕೆ ವೇದವ್ಯಾಸದೇವರು ಕೊಟ್ಟರು ಅಂತಂದ್ರೆ ಮೂರು ಕಾರಣ ಹೇಳಿದ್ದಾರೆ ರಾಜರೇ ಹೇಳ್ಕೊಳ್ತಾರೆ. ಒಂದು ಲಕ್ಷಾಭರಣ ಮಾಡಿದ್ದಕ್ಕಾಗಿ. ಲಕ್ಷ ಆಭರಣ ಮಾಡಿದ್ದಕ್ಕೆ ಬರೇ ಪುಷ್ಪದ ಮಾಲೆನಾ? ಇಲ್ಲೂ ಅಷ್ಟೇ. ಲಕ್ಷಾಭರಣ ಅಂದ್ರೆ ಅರ್ಥ ಲಕ್ಷ ಪದಗಳ ವ್ಯಾಖ್ಯಾನ, ಅದೇ ಲಕ್ಷಾಭರಣ. ಹಾಗೆ ಪುಷ್ಪಮಾಲ ಅಂತಂದ್ರೆ ಧರ್ಮಕ್ಕೆ ಪೋಷಕವಾಗಿರತಕ್ಕಂಥ ಸಕಲ ವೇದದ ರಹಸ್ಯೋಪದೇಶ ಅಂತಲೇ ಹೇಳ್ಬೋದು. ಮತ್ತೊಂದು ಪ್ರಾರ್ಥ್ಯಾ ಮೂರ್ತಿಂ ಉದಾದದೀಹಿ ಅಂತ ವ್ಯಾಸಮುಷ್ಟಿಯನ್ನು ತಂದದ್ದು. ವ್ಯಾಸರಾಜರ ಬಳಿ ಇದ್ದ ವ್ಯಾಸಮುಷ್ಟಿಯನ್ನು ತಂದು ಮಧ್ಯವಾಟ ಮಠದಲ್ಲಿ ಇಟ್ಟದ್ದು. ಇದು ಎರಡನೇ ಕಾರ್ಯ. ಮೊದಲು ಲಕ್ಷಾಭರಣ ಮಾಡಿದ್ದು ಒಂದು. ಇನ್ನೊಂದು ಯುಕ್ತಿಮಲ್ಲಿಕ ರಚನೆ ಮಾಡಿದ್ದು. ಇವು ಮೂರು ಮನಸ್ಸಿನಲ್ಲಿಟ್ಟುಕೊಂಡು ವೇದವ್ಯಾಸ ದೇವರು ನನಗೆ ದಿವ್ಯವಾದ ಪುಷ್ಪ ಮಾಲಿಕೆಯನ್ನು ಕೊಟ್ಟರು ಅಂತ. ಯುಕ್ತಿ ಮಲ್ಲಿಕ ಎಷ್ಟು ವಿಶಿಷ್ಟವಾಗಿರತಕ್ಕಂಥ ಗ್ರಂಥ. ಲಕ್ಷಾಭರಣ ಎಂಥದ್ದು, ಬಹಳ ಅದ್ಭುತವಾದ ವ್ಯಾಖ್ಯಾನ ಲಕ್ಷಾಭರಣ. ಅವರ ಶೈಲಿನೇ ಹಾಗೆ. ಲಕ್ಷಾಭರಣದ ಮಂಗಳ ಶ್ಲೋಕದಲ್ಲಿ ಹೇಳ್ತಾರೆ ವ್ಯಾಸರನ್ನು ಎಷ್ಟು ಚೆನ್ನಾಗಿ ಕೊಂಡಾಡ್ತಾರೆ. ವೇದವ್ಯಾಸ ದೇವರಲ್ಲದೆ ಅವರ ವ್ಯಾಸಸ್ಯ ವೈದಗ್ಧಿ ವೇತ್ತಿಕಃ ಕವಿಹಿ ಯೋಕ್ಷರ ತ್ಯಾಗ ಯೋಗಾಭ್ಯಾಂ ಯೋಕ್ಷರ ತ್ಯಾಗ ಯೋಗಾಭ್ಯಾಂ ಕ್ಷತ್ರಂ ಶೂದ್ರಾಭಿಧಂ ಯಥಾತ್ ಯೋಕ್ಷರ ತ್ಯಾಗ ಯೋಗಾಭ್ಯಾಂ ಕ್ಷತ್ರಂ ಶೂದ್ರಾಭಿಧಂ ಯಥಾತ್ ತಸ್ಯ ವ್ಯಾಸಸ್ಯ ವಚಸಃ ವೈದಗ್ಧೀಂ ವೇತ್ತಿಕಃ ಕವಿಹಿ. ವ್ಯಾಸರ ವೈದಗ್ಧಿ ಅಂದ್ರೆ ಇಂಥ ಇಷ್ಟು ಚೆನ್ನಾಗಿ ಕೊಂಡಾಡ್ತಾರೆ ವೇದವ್ಯಾಸದೇವರನ್ನು. ಅವರ ಮಹತ್ವ ಹೀಗೆ ತಿಳ್ಕೊಳ್ಬೇಕು. ವೇದವ್ಯಾಸದೇವರ ಮಹತ್ವ ರಾಜರು ತಿಳ್ಕೊಂಡಂತೆ ತಿಳ್ಕೊಳ್ಳಿ. ಒಂದು ಅಕ್ಷರದ ತ್ಯಾಗ, ಇನ್ನೊಂದು ಅಕ್ಷರದ ಯೋಗ. ಯಹ ಅಕ್ಷರ ತ್ಯಾಗ ಯೋಗಾಭ್ಯಾಮ್ ಅಕ್ಷರದ ತ್ಯಾಗ ಮತ್ತು ಯೋಗ ಮಾಡಿ ಕ್ಷತ್ರಂ ಶೂದ್ರಾಭಿಧಂ ಯಥಾ ಶೂದ್ರ ಶಬ್ದಕ್ಕೆ ಕ್ಷತ್ರಿಯ ಅಂತ ಅರ್ಥ ಮಾಡಿದೆ. ಕ್ಷತ್ರಿಯನಿಗೆ ಶೂದ್ರ ಅನ್ನೋ ಹೆಸರು ತಂದುಕೊಟ್ಟು. ಇದು ವೇದವ್ಯಾಸ ದೇವರ ವ್ಯಾಖ್ಯಾನ ಕೌಶಲ. ವೇದದ ಉಪನಿಷತ್ನಲ್ಲಿ ಒಂದು ಕಡೆ ರೈಕ್ವ ಅನ್ನೋ ಮುನಿಗಳು, ರೈಕ್ವ ಮುನಿ ಒಂದು ವೇದವಿದ್ಯೆಯನ್ನು, ಸಂವರ್ಗ ಅನ್ನೋ ವೇದವಿದ್ಯೆಯನ್ನು ಒಬ್ಬ ಶೂದ್ರನಿಗೆ ಹೇಳಿಕೊಟ್ರು ಅಂತ ಬರ್ತದೆ. ಶೂದ್ರ ಅಂತ ಸಂಬೋಧನೆ ಮಾಡಿ ಅವನಿಗೆ ಸಂವರ್ಗ ವಿದ್ಯೆ ಹೇಳ್ಕೊಟ್ರು. ಅವನನ್ನು ಕರೆಯುವಾಗ ಬಂದ ಶೂದ್ರ ಅಂತ ಸಂಬೋಧನೆ ಮಾಡಿದ್ರು. ಮುಂದೆ ಅವನಿಗೆ ವೇದ ವಿದ್ಯೆ ಹೇಳ್ಕೊಟ್ರು. ಆ ಕಥೆ ನೋಡಿಬಿಟ್ರೆ ಏನಾಗ್ತದೆ, ಆ ಪ್ರಸಂಗ ನೋಡಿದರೆ ಶೂದ್ರರಿಗೂ ಕೂಡ ವೇದ ಹೇಳ್ಕೊಡ್ಬೋದು. ಯಾಕೆ ರೈಕ್ವ ಅನ್ನೋ ಮನಿ ಒಬ್ಬ ಶೂದ್ರನಿಗೆ ವೇದ ವಿದ್ಯೆ ಹೇಳ್ಕೊಟ್ರು ಅಂತ ಅನಿಸ್ತದೆ. ಹೀಗೆ ನಮಗೆ ದಾರಿ ತಪ್ಪಿಸ್ತದೆ ವೇದ. ಇಂಥ ದಾರಿ ತಪ್ಪುವ ಪ್ರಸಂಗದಲ್ಲಿ ವೇದವ್ಯಾಸದೇವರು ಏನು ಮಾಡಿದರು ಅಂದರೆ, ರೈಕ್ವರು ವೇದ ವಿದ್ಯೆ ಹೇಳ್ಕೊಟ್ಟದ್ದು ನಿಜ, ಆ ಯಾರಿಗೆ ಹೇಳ್ಕೊಟ್ರು ಅವನನ್ನು ಶೂದ್ರ ಅಂತ ಕರೆದದ್ದು ನಿಜ. ಆದರೆ ಶೂದ್ರ ಶಬ್ದಕ್ಕೆ ಅರ್ಥ ಏನು ಅಂತಂದರೆ, ಅಲ್ಲಿ ಒಬ್ಬ ಕ್ಷತ್ರಿಯನನ್ನೇ ಶೂದ್ರ ಅಂತ ಕರೆದ. ಅದು ಶೂದ್ರ ವರ್ಣದವನು ಅಂತ ಅರ್ಥ ಅಲ್ಲ, ಅವನು ನಿಜವಾಗಿ ಕ್ಷತ್ರಿಯ. ಹಂಗಾರೆ ಶೂದ್ರ ಅಂತ ಯಾಕೆ ಕರೆದ್ರು? ಬೇರೆ ದೃಷ್ಟಿಯಲ್ಲಿ ಕರೆದ್ರು. ಶೂದ್ರ ಅನ್ನೋಲ್ಲಿ ಯೋಕ್ಷರ ತ್ಯಾಗ ಯೋಗಾಭ್ಯಾಮ್, ಒಂದಕ್ಷರ ಸೇರಿಸಬೇಕು, ಒಂದಕ್ಷರ ಬಿಡಬೇಕು, ದೀರ್ಘ ಬಿಡಬೇಕು. ಶೂದ್ರ ಅನ್ನೋಲ್ಲಿ ದೀರ್ಘ ಬಿಟ್ಬಿಡ್ಬೇಕು, ಶುದ್ರ ಅಂತಾಯ್ತು. ಮುಂದೊಂದು ಕ ಅನ್ನೋದನ್ನು ಸೇರಿಸಬೇಕು, ಶುಕ್ರದ್ರ ಅಂತಾಯ್ತು. ಒಂದಕ್ಷರ ಬಿಡಬೇಕು, ಒಂದಕ್ಷರ ಸೇರಿಸ್ಬೇಕು. ಶೂ ಅನ್ನೋ ದೀರ್ಘ ಬಿಟ್ಬಿಡ್ರಿ, ಕ ಅನ್ನೋದನ್ನು ಸೇರಿಸ್ರಿ, ಏನಾಯ್ತು ಅವಾಗ ಶೂದ್ರ ಹೋಗಿ ಶುಕ್ ದ್ರ ಅಂತ. ಶುಕ್ ಅಂದ್ರೆ ಶೋಕ, ಶೋಕದಿಂದ ದ್ರ ಅಂತಂದ್ರೆ ಓಡಿ ಬಂದಂಥವನೇ ಅಂತ ಅರ್ಥ. ಶೂದ್ರ ಅಂದ್ರೆ ಶೋಕದಿಂದ ಓಡಿ ಬಂದವನೇ. ಯಾರದು ಶೋಕದಿಂದ ಓಡಿ ಬಂದದ್ದು? ಜ್ಞಾನಶ್ರುತಿ ಅಂತ ಒಬ್ಬ ಕ್ಷತ್ರಿಯ. ಅವನಿಗೆ ಅನಾದರಾಯಿತು, ವಿದ್ಯೆ ಇದ್ದಿಲ್ಲ, ಈ ಸಮರ್ಗ ಇತ್ಯಾದಿ ವಿದ್ಯೆಗಳು ಅವನಲ್ಲಿ ಇದ್ದಿಲ್ಲ ಅಂತ ಹೇಳಿ ಹಂಸಗಳು ಅನಾದರ ಮಾಡಿಬಿಟ್ಟವು. ಆ ಅನಾದರದಿಂದ ನನಗೆ ವಿದ್ಯೆ ಇಲ್ವಲ್ಲ ಅಂತ ದುಃಖಪಟ್ಟು ಶೋಕಪಟ್ಟು ರೈಕ್ವರ ಹತ್ರ ವಿದ್ಯೆ ಕಲಿಯಕ್ಕೆ ಅಂತ ಬಂದ ಕ್ಷತ್ರಿಯ ಅವನು. ಜ್ಞಾನಶ್ರುತಿಯನ್ನು ಕ್ಷತ್ರಿಯ ಶೋಕಪಟ್ಟು ಓಡಿ ಬಂದಿದ್ದಾನೆ ಅಂತ ಇವರಿಗೆ ಗೊತ್ತಿತ್ತು. ಅದಕ್ಕೆ ಶುಕ್ರ ಅಂತ ಹೇಳಲಿಕ್ಕೆ ಕೊಡ, ಶೂದ್ರ ಅಂತ ಅಂದ. ನಿಜವಾಗಿಯೂ ಶೂದ್ರ ಅಂದರೆ ಶುಚ ಆದ್ರವಣ, ಶೋಕದಿಂದ ಬಂದವನು ಅಂತ ಅರ್ಥ. ಅದರಿಂದ ಯೋಕ್ಷರ ತ್ಯಾಗ ಯೋಗಾಭ್ಯಾಮ್ ಕ್ಷತ್ರಂ ಶೂದ್ರಾಭಿಧಂ ಯಥಾತ್. ಒಬ್ಬ ಕ್ಷತ್ರಿಯನಿಗೆ ಶೂದ್ರ ಅನ್ನೋ ಹೆಸರು ತಂದುಕೊಟ್ಬಿಟ್ಟು, ತಸ್ಯ ವ್ಯಾಸಸ್ಯ ವಚಸಃ ವೈದಗ್ಧೀಂ ವೇತ್ತಿ ಕಹ್ಕವಿಹಿ. ವೇದವ್ಯಾಸದೇವರು ಬ್ರಹ್ಮಸೂತ್ರ ಮಾಡದೆ ಹೋಗಿದ್ರೆ ಏನರ್ಥ ಆಗ್ತಿತ್ತಲ್ಲಿ ಶೂದ್ರ ಶಬ್ದಕ್ಕೆ? ಈ ಅರ್ಥ ಯಾರಿಗಾದರೂ ಕನಸಿನಲ್ಲಿ ಆದರೂ ಬರಲಿಕ್ಕೆ ಸಾಧ್ಯನಾ? ಶೂದ್ರ ಅಂದರೆ ಇಷ್ಟರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ ನಮಗೆ. ಶೂದ್ರ ಅಂದರೆ ಶೂದ್ರ ವರ್ಣದವನು ಅಂತಲೇ ಬರೋ, ಶೋಕದಿಂದ ಬಂದವನು ಅಂತ ಇಷ್ಟರ್ಥವನ್ನು ತಂದು ಶೂದ್ರರಿಗೆ ವೇದವಿದ್ಯಾಧಿಕಾರ ಇಲ್ಲ ಅಂತ ಸಮರ್ಥನೆ ಮಾಡಿಕೊಟ್ರು ವೇದವ್ಯಾಸದೇವರು. ಇಲ್ಲದಿದ್ದರೆ ಆ ಅಪೌರುಷೇಯವಾದ ವೇದ ಉಪನಿಷತ್ನಲ್ಲಿ ನೋಡಿದರೆ ಹಂಗೆ ಕಾಣಿಸ್ತಿತ್ತು ನಮಗೆ. ವೇದವ್ಯಾಸದೇವರ ಮಾತು ಅಂದ್ರೆ ಅಂಥ ವ್ಯಾಸರ ವೈದಗ್ಧ್ಯನ್ನು ಅರ್ಥ ಮಾಡಿಕೊಂಡು ಲಕ್ಷಾಭರಣ ಮಾಡಿದ್ದಾರೆ. ಆ ಲಕ್ಷಾಭರಣ ನೋಡಬೇಕು ಎಷ್ಟು ಚೆನ್ನಾಗಿದೆ, ಎಷ್ಟು ಎಂಥೆಂಥ ಅಪೂರ್ವವಾದ ವ್ಯಾಖ್ಯಾನ. ಇನ್ನೊಂದು ಕಡೆ ಹೇಳಿದೆ, ಆಗಮಿಷ್ಯಾಮ್ಯಹಂ ಪುನಃ ಅಂತ ಒಂದು ಕಡೆ ಬರ್ತದೆ. ಹಿಡಿಂಬವನದಲ್ಲಿ ವೇದವ್ಯಾಸದೇವರು ಬಂದು ಭೀಮಸೇನಿಗೆ ಮದುವೆ ಮಾಡ್ಕೋ ನೀನು ಇವಳನ್ನ ಅಂತ ಹೇಳಿ ಹೋಗ್ತಾರೆ. ಅಲ್ಲಿ ಹೋಗುವಾಗ ಆಗಮಿಷ್ಯಾಮ್ಯಹಂ ಪುನಃ ಅಂದು ಆಗಮಿಷ್ಯ ಮತ್ತೆ ಬಂದಿರ ಅಲ್ಲಿ ಹಿಡಿಂಬವನ. ಇವರೇ ಇದ್ದಲ್ಲ, ಇವರೇ ಜಾಗ ಬಿಟ್ಟು ಬಂದ್ಬಿಟ್ಟಿದ್ದಾರೆ, ಈ ಕಡೆ ವ್ಯಾಸರಾಗಿ ಬರ್ತಾರೆ. ಆದ್ರೆ ಹೇಳು ಹೋಗುವಾಗ ಆಗಮಿಷ್ಯಾಮ್ಯಹಂ ಪುನಃ ಅಂತಿತ್ತು, ಬಂದಿಲ್ಲ ವೇದವ್ಯಾಸದೇವರೇನು ಬಂದಿಲ್ಲ. ಏನರ್ಥ? ವಾದರಾಜರು ಬರೀತಾರೆ ಆ ಗಮಿಷ್ಯಾಮಿ, ಆ ಗಮಿಷ್ಯಾಮಿ, ಆ ಅಂದ್ರೆ ವೇದವ್ಯಾಸ ವ್ಯಾಸನಾದ ನಾನು. ಆ ಅಂ ಅಹ್ ಪುರಾಣ ಋಷಿ ವ್ಯಾಸ ಶಾಖಾ ಸಹಸ್ರಕೃತ್. ಆ ಅಂತಂದ್ರೆ ವ್ಯಾಸ ಅಹಂ ಗಮಿಷ್ಯಾಮಿ. ವ್ಯಾಸ ಅಹಂ ಅಂತ ಯಾಕೆ ಹೇಳ್ಬೇಕು ಗೊತ್ತಿಲ್ಲ ಹೇಳಿ. ತಮ್ಮ ಹೆಸರಾಗಿ ಹೇಳ್ಕೊಂಡ್ರು ಅಂದ್ರೆ ತುಂಬಾ ಕೆಲಸ ಇದೆ ನನಗೆ ಅಂತ ಅರ್ಥ. ವೇದ ವಿಭಾಗ ಇತ್ಯಾದಿಗಳು ಅನೇಕ ಶಿಷ್ಯರಿಗೆ ಉಪದೇಶ, ಬಹಳ ಕೆಲಸ ಇರ್ತದೆ, ಆದ್ರಿಂದ ನಾನು ಬರ್ತೇನೆ, ಹೋಗಿ ಹೋಗ್ತೇನೆ ಅಂತ. ಆಗಮಿಷ್ಯ ಅಂದ್ರೆ ಬರ್ತೇನೆ ಅಂತ ಅರ್ಥ. ಆ ಗಮಿಷ್ಯ ಹೀಗೆ ಬಹಳ ಇದೆಲ್ಲ ಲಕ್ಷಾಭರಣದಲ್ಲಿ ಬಂದಿರತಕ್ಕಂಥ ಪ್ರಮೇಯಗಳು. ಇಲ್ಲದಿದ್ರೆ ಆ ಮಹಾಭಾರತ ಬಹಳ ಗೊಂದಲ, ಒಂದೊಂದು ಶಬ್ದದಲ್ಲಿ ಬಹಳ ನಮಗೆ ತೊಂದರೆ ಕೊಡ್ತಕ್ಕಂಥ ರೀತಿ ಇರ್ತದೆ. ಇಷ್ಟೇ ಬಿಡಿಸ್ತಾರೆ, ಆಗಮಿಷ್ಯಾಮಿ ಅಂದ್ರೆ ಆ ವ್ಯಾಸ ಅಂತ ಬಿಡಿಸಿದ್ರು. ಗಮಿಷ್ಯಾಮಿ ಅಂತ ಪದಚ್ಛೇದ ಮಾಡಿದ್ರು. ಮಮ ಆಗಮನ ಕಾಂಕ್ಷಿಣ, ಅಲ್ಲಿ ಪ್ರತೀಕ್ಷಧ್ವಂ ಮಮ ಆಗಮನ ಕಾಂಕ್ಷಿಣ ಅಂತ. ಮಮ ಆಗಮನ ಕಾಂಕ್ಷಿಣ ಅಂತ ಅರ್ಥ ಅಲ್ಲ, ನೋಡುವಾಗ ಹಾಗೆ ಅನಿಸ್ತದೆ. ಮಮ ಆಗಮನ ಕಾಂಕ್ಷಿಣ ಅಂದ್ರೆ ಮಮ ಅಗಮನ ಕಾಂಕ್ಷಿಣ, ನನ್ನ ಗಮನ ಕಾಂಕ್ಷೆ ನಿಮಗಿಲ್ಲ, ನಾನು ಹೋಗೋದು ನಿಮಗೆ ಇಷ್ಟ ಇಲ್ಲ, ಆದರೂ ಕೂಡ ಹೋಗ್ತಾ ಇದ್ದೀನಿ ಅಂತ. ಮಮ ಅಗಮನ ಕಾಂಕ್ಷಿಣ ಅಪಿ ಅಂತೆಲ್ಲ ಅರ್ಥ ಮಾಡ್ತಾರೆ. ಮಮ ಆಗಮನ ಕಾಂಕ್ಷಿಣ ಅಲ್ಲ, ಅಗಮನ ಕಾಂಕ್ಷಿಣ. ಗಮನ ಕಾಂಕ್ಷ ನಿಮಗಿಲ್ಲ, ನಾನು ಹೋಗೋದು ನಿಮಗೆ ಇಷ್ಟ ಇಲ್ಲ, ಆದರೂ ಕೂಡ ನಾನು ಹೊರಡ್ತಾ ಇದ್ದೀನಿ. ಇವೆಲ್ಲ ಅಪೂರ್ವವಾದ ವಿಷಯ. ಇಂಥ ಲಕ್ಷಾಭರಣ ಮತ್ತು ವ್ಯಾಸಮುಷ್ಟಿಯನ್ನು ತಂದದ್ದು ಯುಕ್ತಿ ಮಲ್ಲಿಕ. ಐದು ಸೌರಭದ ಯುಕ್ತಿ ಮಲ್ಲಿಕ. ಇದನ್ನ ವ್ಯಾಸರಿಗೆ ಅವರು ಪುಷ್ಪದ ಸೌರಭಗಳನ್ನೇ ಸಮರ್ಪಣೆ ಮಾಡಿದರು, ಅದಕ್ಕೆ ಅವರಿಗೆ ಪುಷ್ಪಮಾಲೆ. ದಶಾವತಾರ ರೂಪಗಳ ಜೊತೆಗೆ ವಿಹಾರಕರ್ತೃತ್ವ ಅನ್ನೋ ಮಹಿಮೆ ಹೇಳಿದ್ದಾರೆ. ಮತ್ಸ್ಯ, ಕೂರ್ಮ, ವರಾಹ ಎಲ್ಲ ರೂಪಗಳ ಜೊತೆಗೆ ಸಂಚಾರ ಮಾಡಿ ಆ ರೂಪಗಳ ಜೊತೆಗೆ ಮಗ ತಂದೆ ಜೊತೆಗೆ ಸಂಚಾರ ಮಾಡುವಂತೆ 10 ಅವತಾರ ಭಗವದ್ ರೂಪಗಳ ಜೊತೆಗೆ ವಾದಿರಾಜರು ಓಡಾಡಿದ್ದಾರೆ. ಮತ್ಸ್ಯ ಸಮಸ್ತ ರೂಪಗಳ ಜೊತೆ ಇವರು ಮರ್ತ್ಯಲೋಕವನ್ನು ಬಿಟ್ಟು ಹೋದಾಗ ಅಷ್ಟು ಅವತಾರ ರೂಪಗಳು ಇತ್ತೋ ಅಂತಂದ್ರೆ ಎಲ್ಲ ಅವತಾರ ರೂಪಗಳು ಇದ್ದೇ ಇರ್ತದಂತೆ. ಅವತಾರಗಳಿಗೆ ಲಯ ಅಂತಿಲ್ವೇ ಇಲ್ಲ, ಎಲ್ಲ ಇದ್ದೇ ಇರ್ತದೆ. ಪ್ರಕಟ ಆಗೋದಷ್ಟೇ, ಪ್ರಕಟ ಮಾತ್ರ ಆಗ್ತವೆ, ಇಲ್ಲಿ ಉಳಿದಾಗ ಅಪ್ರಕಟ ಆಗಿರ್ತದೆ, ಬೇಕಾದಾಗ ಪ್ರಕಟ ಆಗ್ತದೆ. ಹಾಗೆ ಪ್ರಕಟವಾಗಿ 10 ಅವತಾರ ರೂಪಗಳ ಜೊತೆಗೆ ವಿಹಾರ ಮಾಡಿದ್ದು. ಎಂಟು ಗುಂಪಿನವರಿಗೆ ಜ್ಞಾನೋಪದೇಶ ಮಾಡಿದ್ದಾರಂತೆ, ದೀರ್ಘ ಜ್ಞಾನೋಪದೇಶ ಮಾಡಿದ್ದಾರಂತೆ. ಮರ್ತ್ಯಲೋಕ ಬಿಟ್ಟು ಹೋದ ಮೇಲೆ ಮಾಡಿದಂತಹ ಅದ್ಭುತ ಕಾರ್ಯ ಇದು. ಅಷ್ಟಾಧ್ಯಾಯಾತ್ಮಕಂಚೈತತ್ ಕಷ್ಟಾನ್ ಪರಿಹರಿಷ್ಯತಿ. ಒಂದರ್ಥ, ಎಂಟು ಅಧ್ಯಾಯ ಆದ್ರೆ 8 ಅಧ್ಯಾಯ ಪಾರಾಯಣ ಮಾಡ್ರಿ, ಅದು ಕಷ್ಟ ಪರಿಹಾರ ಮಾಡ್ತು. ದ್ವಾದ 12 ಅಧ್ಯಾಯ ಆದ್ರೆ 12 ಅಧ್ಯಾಯ, ಷೋಡಶಾಧ್ಯಾಯ ಮಾಲಿಕ 16 ಅಧ್ಯಾಯ ಅಂತ ಹೀಗೆಲ್ಲ ಒಂದೊಂದು ವಿಭಾಗ ಮಾಡ್ತಾರೆ. ಒಂದರ್ಥ ಹಾಗೆ ಹೇಳ್ಬೋದು, 8 ಅಧ್ಯಾಯ ಪಾರಾಯಣ ಮಾಡೋದ್ರಿಂದ ಕಷ್ಟ ಪರಿಹಾರ ಆಗ್ತದೆ. ಶ್ಲೋಕಾರ್ಧಂ ಶ್ಲೋಕ ಪಾದಂ ವಾ ನಿತ್ಯಂ ಭಾಗವತೋದ್ಭವ ಅಂತ 8 ಅಧ್ಯಾಯ ಆದ್ರೂ ಸರಿ. ಅದು ಇನ್ನೊಂದು ಅರ್ಥ, ಅಷ್ಟಾಧ್ಯಾಯ 8 ಅಧ್ಯಾಯ ಅಂತಂದ್ರೆ ಆಖ್ಯಾನದ 8 ಅಧ್ಯಾಯ ಅಂತ ಒಂದಾದ್ರೆ, ಇನ್ನೊಂದು ಅಭಿಪ್ರಾಯ 8 ಗುಂಪಿನವರು ಇವರಿಂದ ಅಧ್ಯಯನ ಮಾಡಿದ್ದು ಅಷ್ಟಾಧ್ಯಾಯ. ಅಷ್ಟಾಧ್ಯಾಯಾತ್ಮಕಂ ಚೈತತ್ ಅಂದ್ರೆ 8 ಗುಂಪಿನವರು ನನ್ನಿಂದ ಅಧ್ಯಯನ ಮಾಡಿ ದೀರ್ಘ ಜ್ಞಾನವನ್ನು ಪಡೆದಿದ್ದಾರೆ ಅನ್ನೋದನ್ನು ಚಿಂತನೆ ಮಾಡಿದರೆ ನಿಮಗೂ ಜ್ಞಾನ ಬಂದು ಕಷ್ಟಾನ್ ಪರಿಹರಿಷ್ಯತಿ, ಈ ಚಿಂತನೆ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುತ್ತದೆ ಅಂತ. ಆ 8 ಗುಂಪು ಯಾವುದು ಅಂತ ಹಿಂದೆನೆ ಹೇಳಿದ್ದಾರೆ ಈ ಶ್ಲೋಕದ ಹಿಂದೆ. ಗರ್ಗಾದಿ ಮುನಿಗಳ ಗುಂಪು ಒಂದು, ಅವರಿಗೆ ಪಾಠ ಹೇಳಿದ್ದಾರಂತೆ ಗರ್ಗಾಚಾರ್ಯರೇ ಮೊದಲಾದವರಿಗೆ. ಆಮೇಲೆ ಯಮದೇವರಿಗೆ ಹೋಗಿ ಅವರಿಗೆ ದೀರ್ಘ ಜ್ಞಾನವನ್ನು ಕೊಟ್ಟಿದ್ದಾರಂತೆ. ವರುಣದೇವರಿಗೆ ದೀರ್ಘ ಜ್ಞಾನವನ್ನು ಕೊಟ್ಟಿದ್ದಾರೆ. ಅಲ್ಲಿದ್ದಂಥ ಅನೇಕ ಸ್ತ್ರೀಯರಿಗೆ ಅವರಿಗೆ ಯೋಗ್ಯವಾದ ಜ್ಞಾನ ಕೊಟ್ಟಿದ್ದಾರೆ. ಆತ್ರೇಯಾದಿ ಮುನಿಗಳ ಗುಂಪು ಒಂದು, ರತಿದೇವಿ ಮೊದಲಾದಂಥ ಸ್ತ್ರೀಯರ ಕೆಲವರ ಗುಂಪು ಅವರಿಗೆ ಜ್ಞಾನ ಕೊಟ್ಟಿದ್ದಾರೆ. ಊರ್ವಶ್ಯಾದಿ ಅಪ್ಸರ ಸ್ತ್ರೀಯರಿಗೆ, ವಸಿಷ್ಠಾದಿಗಳಿಗೆ, ಹೀಗೆ 8 ಗುಂಪಿನವರಿಗೆ ಅಧ್ಯಯನ ಮಾಡಿಸಿ ಜ್ಞಾನವನ್ನು ಕೊಟ್ಟಂತಹ ಚರಿತ್ರೆ ಹೇಳಿ ಅಷ್ಟಾಧ್ಯಾಯಾತ್ಮಕಂಚೈತತ್ ಕಷ್ಟಾನ್ ಪರಿಹರಿಷ್ಯತಿ ಎಂದು. ಇದು ಬಂದಿರೋದು 6ನೇ ಅಧ್ಯಾಯದ. 8 ಅಧ್ಯಾಯ ಹೇಳಿದ ಮೇಲೆ ಈ ಮಾತು ಬಂದಿದ್ರೆ ಅಷ್ಟಾಧ್ಯಾಯಾತ್ಮಕಂಚೈತತ್ ಕಷ್ಟಾನ್ ಪರಿಹರಿಷ್ಯತಿ ಅಂತ ಅನ್ಬೋದು. 6ನೇ ಅಧ್ಯಾಯದಲ್ಲಿ ಅಷ್ಟಾಧ್ಯಾಯಾತ್ಮಕಂಚೈತತ್ ಈ 8 ಅಧ್ಯಾಯ ಅಂತ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಈ 6 ಅಧ್ಯಾಯ ಅನ್ಬೇಕು ಅದಕ್ಕೆ ಅಷ್ಟಾಧ್ಯಾಯ ಅಂತ. ಇದು ಬಹಳ ಸೂಕ್ತವಾದ, 8 ಗುಂಪಿನವರಿಗೆ ನಾನು ಅಧ್ಯಯನ ಮಾಡಿಸಿದ್ದು ಅಷ್ಟಾಧ್ಯಾಯ, ಆ ಜ್ಞಾನ ಕೊಟ್ಟದ್ದು ದೀರ್ಘ ಜ್ಞಾನ ಕೊಟ್ಟದ್ದು, ಅದು ಚಿಂತನೆ ಮಾಡಿದರೆ ಕಷ್ಟಾನ್ ಪರಿಹರಿಷ್ಯತಿ ಅಂತ ಯೋಚನೆ ಮಾಡಿದ್ದಾರೆ. ಈ ರೀತಿ ಜ್ಞಾನ ಅವರಿಗೆ ಉಪದೇಶ ಮಾಡಿದ್ದನ್ನು ನೋಡಿ ಯಮದೇವರ ಲೋಕಕ್ಕೆ ಹೋದಾಗ ಅಲ್ಲಿ ರಾಮ ಇರ್ತಾನೆ. ಯಮದೇವರಿಗೆ ಉಪದೇಶ ಮಾಡಿದಾಗ ಅಲ್ಲಿ ರಾಮ ಇತ್ತು. ರಾಮೋ ಯಮಸಭಾತಲೆ ಅಂತಾರೆ, ಯಮಸಭಾತರದಲ್ಲಿರೋದು ದಾಶರಥಿ ರಾಮ. ರಾಮೋಪಿ ತತ್ರ ಮಾಂ ದೃಷ್ಟ್ವ ಕಾಮೇನರಹಿತಂ ಮುನಿಂ, ಕಾಮರಹಿತನಾದ ನನ್ನನ್ನ ಆ ರಾಮ ನೋಡಿ ಸುಮನೋಹರ ಮೇ ನಿತ್ಯಂ ಭೃತ್ಯೋಭವ ಸಮೀಪಗ. ಎಂಥ ಜ್ಞಾನಿಯಾಗಿದ್ದಿ, ಇವರಿಗೆಲ್ಲ ಈ ದೇವತೆಗಳಿಗೆ ಜ್ಞಾನೋಪದೇಶ ಮಾಡ್ತಿದ್ದಿ ಅಂತ ಹೇಳಿ ರಾಮೋಪಿ ತತ್ರ ಮಾಂ ದೃಷ್ಟ್ವ ಕಾಮೇನರಹಿತಂ ಮುನಿ, ಯಾವ ಕಾಮನೆ ಇಲ್ಲದೇನೆ ಅವರಿಗೆ ತತ್ವೋಪದೇಶ ಎಲ್ಲ ಮಾಡಿದಂಥ ನನ್ನ ನೋಡಿ ಸುಮನೋಹರ ಮೇ ನಿತ್ಯಂ ಭೃತ್ಯೋಭವ ಸಮೀಪಗ, ಯಾವಾಗಲೂ ನನ್ನ ಭೃತ್ಯನಾಗಿ ನನ್ನ ಸಮೀಪದಲ್ಲಿರುವವನಾಗು ಅಂತ ರಾಮದೇವರು ರಾಜರಿಗೆ ಹೇಳಿದರು. ಏನ ರಾಮದೇವರು ಹೇಳಿದ್ರು, ನನ್ನ ಭೃತ್ಯನಾಗಿ ಸದಾ ನನ್ನ ಸಮೀಪದಲ್ಲಿರು, ನನ್ನ ಸಮೀಪದಲ್ಲಿ ಭೃತ್ಯನಾಗಿರು ಅಂತಂದ್ರೆ ಮುಂದೆ ಹನುಮಂತ ವಾಯು ಪದವಿಗೆ ಬಂದು ಆವಾಗ ಹನುಮಂತನಾಗಿ ಅವತಾರ ಮಾಡಿದಾಗ ಮುಂದೆ ಇದೆಲ್ಲ ನಡೀತಾ ಇರ್ತದೆ ಪ್ರಶ್ನೆ, ಮುಂದೆ ಹನುಮಂತನಾಗಿ ಭೃತ್ಯನಾಗಿ ನನ್ನ ಸಮೀಪದಲ್ಲಿರು ಅಂತ ಆ ಮಾತಿಗೆ. ಈಗ ಯಮದೇವರ ಸಭೆಯಲ್ಲಿ ರಾಮದೇವರು ಹೇಳಿದ ಮಾತು ಹಾಗೆ. ನರಕಸ್ಥರ ಉದ್ಧಾರ ಮಾಡಿದ್ದು, ಆಯುರ್ದಾನ ಮಾಡಿದ್ದು, ಇವೆಲ್ಲ ಮಹಿಮೆ ಬರ್ತದೆ ನಾಳೆ ಮುಂದೆ.